ಡೆಡ್ ಇದ್ದಾಗ ಸಾಕ್ಷಿ ಅಂದ್ರೆ ಒಂದೇ, ಚೇತನ ಅಂದ್ರೆ ಒಂದೇನೆ. ಸಾಕ್ಷಿ ಇಲ್ಲ ಅಂದ್ಬಿಟ್ಟು ಏನಾಯ್ತು ಅಲ್ಲಿಗೆ? ಡೆಡ್. ಅದು ಅದಕ್ಕೆ ಒಬ್ಬ ಹುಚ್ಚರಿಗೆ ನೀವು ಶಾಕ್ ಕೊಟ್ಟರು ಅವನು ರೆಸ್ಪಾಂಡ್ ಮಾಡ್ತಾನೆ, ಕೋಮಾದರದ್ರು ಕೊಟ್ಟರು ರೆಸ್ಪಾಂಡ್ ಮಾಡ್ತಾನೆ, ಆದರೆ ಡೆಡ್ ಬಾಡಿ ಕೊಟ್ಟರೆ ರೆಸ್ಪಾಂಡ್ ಮಾಡೋದಿಲ್ಲ. ಅದಕ್ಕೆ ಅಲ್ಲಿ ಚೇತನ ಇಲ್ಲ ಈಗ. ಸೊ ಚೇತನ ಹೈಯೆಸ್ಟ್ ಅಂತ ಅರ್ಥ ಮಾಡಿಕೊಂಡ್ಮೇಲೆ ಅದು ಅದಕ್ಕಿಂತ ವಿರುದ್ಧವಾದ ಇನ್ಯಾವುದು ಕೂಡ ಉಪಯೋಗ ಸಾಧ್ಯ ಇಲ್ಲ. ಈ ಐಕ್ಯವಾಕ್ಯ ಅಂತಿದೆ ಈಗ ಅಲ್ಲ ಬೇಡ. ಅವರು ಅವ್ರ ಪ್ರಕಾರ ಏನಂದ್ರೆ ಸಾಕ್ಷಿಗಿಂತ ಆಗಮ ದೊಡ್ಡದು. ಅರ್ಥ ಆಯ್ತಾ? ಈಗ ಆಗಮ ಭಾರಿ ದೊಡ್ಡದು. ಹಾಗಿದ್ರೆ ಆಗಮ ದೊಡ್ಡದು ಅಂತ ಹೇಳೋದಕ್ಕಾರ ಏನ್ ಬೇಕು ನಿಮಗೀಗ? ಸಾಕ್ಷಿ ಬೇಕು. ಗೊತ್ತಾಯ್ತಾ? ಆಗಮ ತೀರ್ಮಾನ ಮಾಡೋದಕ್ಕೆ ಸಾಕ್ಷಿ ಬೇಕೇ ಬೇಕು. ಅಂದಮೇಲೆ ಸಾಕ್ಷಿ ವಿರುದ್ಧ ಹೇಳೋದು ಸಾಧ್ಯ ಇಲ್ಲ. ಅರ್ಥ ಆಯ್ತಾ? ಈಗ ಸಾಕ್ಷಿ ವಿರುದ್ಧ ಉದಾಹರಣೆ, ಒಬ್ಬ ವ್ಯಕ್ತಿ ಊಟ ಚಿಕ್ಕ ಹುಡುಗ ಊಟ ಮಾಡಿ ಕೂತ್ಬಿಟ್ಟಿದ್ದಾರೆ, ದೊಡ್ಡ ಸ್ವಾಮಿಗಳು ಬರ್ತಾರೆ, ತಿರು ಊಟ ಮಾಡಿಲ್ಲ ಅಂತಾರೆ. ಎಟ್ ನಿಮಗೆ ಸಾವಿರ ನಮಸ್ಕಾರ ಬೇಕಾದ್ರೆ ಹಾಕ್ತೀರಾ? ಊಟ ಮಾಡಿಲ್ಲ ಅಂತ ಹೇಳಿದ್ರೆ ಒಪ್ಪಲಕ್ಕಾಗಲ್ಲ ಅಂತ. ಯಾತಕ್ಕೆ? ಅವನು ಊಟ ಮಾಡೋದು, ಸಾಕ್ಷಿ ಅನುಭವ ಅವನಿಗಿದೆ ಈಗ. ಸೊ ದೊಡ್ಡವರು ಅಂತ ಹೇಳಿದ ಮಾತ್ರಕ್ಕೇನೆ ಅವ್ರ ದೊಡ್ಡತನಕ್ಕೆ ಬೆಲೆ ಯಾವಾಗ ಬರುತ್ತೆ? ತನ್ನ ಅನುಭವ ವಿರುದ್ಧ ಅಲ್ಲದ ರೀತಿಯಲ್ಲಿ ಹೇಳಿದ್ರೆ ಮಾತ್ರ ಬರುತ್ತೆ, ಅದರಲ್ಲೇ ಇಲ್ಲ. ಅದು ಸರಿಯಾಗಿ ಅರ್ಥ ಮಾಡ್ಕೊಂಡ್ಬಿಟ್ರೆ ಈ ಫರ್ಮ್ನೆಸ್ ಬೇಕು. ಅದರಿಂದ ದಾರ್ಢ್ಯ ಬರೋದು. ಸಾಕ್ಷಿ ಒಪ್ಪಿದ ಮೇಲೆ ಸಂಶಯನೇ ಬರೋದೆ. ಸಾಕ್ಷಿ ಸಿದ್ಧ ಇತ್ತು ಅಸಂಶಯ. ಸಂಶಯ ಎಲ್ಲಿವರೆಗಿರುತ್ತೋ ಅಂತ ಜ್ಞಾನದ ಬಗ್ಗೆ ಸಾಕ್ಷಿ ರಿಸೀವ್ ಮಾಡೋವರೆಗೂ. ಸಾಕ್ಷಿ ಅಕ್ಸೆಪ್ಟ್ ಮಾಡಿದ ಮೇಲೆ ಡೌಟ್ ಇನ್ ಚಾನ್ಸೇ ಇಲ್ಲ. ಗೊತ್ತಾಯ್ತಾ? ಇನ್ನು ಡೌಟ್ ಬರುತ್ತೆ ಅಂದ್ರೆ ಏನರ್ಥ? ನಮ್ಗೆ ಯಾವುದೋ ಡೌಟ್ ಬಂದಿದೆ, ಏನರ್ಥ ಅದಕ್ಕೀಗ? ಸಾಕ್ಷಿ ರಿಸೀವ್ ಮಾಡಿಲ್ಲ ಇನ್ನು ಕೂಡ, ಪೆಂಡಿಂಗ್ ಹಾಗೆ ಬಿಟ್ಬಿಡುತ್ತೆ ಸಾಕ್ಷಿ. ಅದು ಅದಕ್ಕೆ ಶಾಸ್ತ್ರ ಓದಿ ಓದಿ ಏನು ಮಾಡ್ಕೋಬೇಕು ನಾವು ಅದನ್ನೀಗ? ಎಲ್ಲ ಸಾಕ್ಷಿ ರಿಸೀವ್ ಮಾಡೋಕ್ಕೆ ಶುರು ಮಾಡ್ಬೇಕು. ಗೊತ್ತಾಯ್ತಿಲ್ಲ, ಅವ್ರು ಹೇಳ್ತಾರೆ ಇವ್ರು ಹೇಳ್ತಾರೆ ಅಲ್ಲ. ಈ ಪ್ರೈವೇಟ್ ಸ್ಕೂಲ್ಗೆಲ್ಲ ಏನು ಗೊತ್ತಿಲ್ಲ, ಏನು ಹೇಳಿದ್ರು ಮಿಸ್ ಹೇಳ್ತಾರೆ, ಮಿಸ್ ಹೇಳ್ತಾರೆ ಅಷ್ಟು ಜಾಸ್ತಿ ಇಲ್ಲ ಅವರಿಗೆ. ಆ ದೊಡ್ಡ ಪ್ರೊಫೆಸರ್ ಆಗಿರ್ತಾರೆ, ಅವಾಗ ಏನು ಹೇಳ್ತಾರೆ? ಅದನ್ನು ಪ್ರೂವ್ ಇಟ್ಟು ನಾನು ಪ್ರೂವ್ ಮಾಡ್ತೀನಿ ಅಂತ. ಅವ್ರು ಎಷ್ಟು ಚೇಂಜ್ ಆಗಿದೆ ಈಗ. ಅಲ್ಲಿ ಹೇಳೋದು ಒಂದೇ ಮಾತೆ, ಇಲ್ಲಿ ಹೇಳೋದು ಒಂದೇ ಮಾತೆ. ಅಲ್ಲಿ ಯಾವ ರೀತಿ ಹೇಳ್ತಾರೆ ಮಾತನ್ನ? ಅವ್ರು ಹೇಳಿದ್ದು ಇವ್ರು ಹೇಳಿದ್ದು ಅಂತ ಹೇಳ್ತಾರೆ. ಇದನ್ನೇನಂತ ಹೇಳ್ತಾನೆ? ನಾನು ಹೇಳ್ತೇನೆ, ಪ್ರೂವ್ ಮಾಡ್ತೀನಿ ಅಂತ ಹೇಳ್ತಾರೆ. ಅಲ್ಲಾದ್ರೆ ಕೆಲಸ ಬಿಡ್ತೀನಿ ಬೇಕಾಗಿ. ಈಗ ಒಂದು ಇದು ಬಂದ್ಬಿಟ್ಟಿದೆ. ಅದಕ್ಕೆ ಉಕ್ಕುವ ತುಪ್ಪಕ್ಕೆ ಕೈ ಉಕ್ಕುವೆ ನಾನು, ಹರಿ ಸರ್ವೋತ್ತಮ ಅಂತ ಹೇಳೋದಕ್ಕೆ ಏನು ಮಾಡ್ತೇನೆ ನಾನೀಗ? ಕೈ ಇರ್ತೇನೆ. ಈ ಮಾತು ಏನು ತೋರಿಸುತ್ತಿದೋ? ದಾಳ್ಡೆ ತೋರಿಸೋದು. ವಿದಿತ ದೈವಗಳೆಲ್ಲ ವಿಷ್ಣುವಿನ ಹಿಂದೆ, ಇದಕ್ಕೆ ನಾ ಫಣಿಫಣವ ಕೈಯಲ್ಲಿ ಹಿಡಿವೆ. ಇದೇನು ಹೇಳ್ತಾ ಇದೆ? ದಾಳ್ಡೆ ತೋರಿಸ್ತಾ. ಈ ದಾಳ್ಡೆ ಬಂದರೆ ಆಗ್ರೆ ಹರಿಸರ್ವೋತ್ತಮ ಕೂಗಿದರೆ ಬರೋದಿಲ್ಲ. ಎಷ್ಟು ಜನ ಹರಿಸರ್ವೋತ್ತಮ ಅಂದರೂ ಕೂಡ ಹರಿಸರ್ವೋತ್ತಮ ಜ್ಞಾನ ಅಲ್ಲದು. ಏನು ಬರಬೇಕದು? ಮನಸ್ಸಿನ ಅನುಭವದಿಂದ ಬರಬೇಕು. ಆಗ ಅದು ಅವಾಗ ಮೋಕ್ಷಕ್ಕೆ ಎಲಿಜಿಬಿಲಿಟಿ ಬರುತ್ತೆ. ಮೋಕ್ಷಕ್ಕೆ ಎಲಿಜಿ ಬರೋದಾಗಲೇ ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ನಮ್ಗೆ ಜ್ಞಾನ ಬಂದಿದ್ದಲ್ಲಿ ಯಾಕೆ ಮೋಕ್ಷ ಆಗಿಲ್ಲ ಅಂತ ಅನೇಕ ಡೌಟ್. ಈಗ ಹರಿಸರ್ವೋತ್ತಮ ಜ್ಞಾನ ಮೋಕ್ಷಕ್ಕೆ ಜ್ಞಾನ ಸಹ ನಮಗೆ ಬಂದ್ಬಿಟ್ಟಿದೆ ಈಗಾಗಲೇ. ಎಷ್ಟು ಯಾವಾಗ ಕೇಳಿ ಜೋರಾಗಿ ಹೋಗ್ತೀವಿ ಬೇಕಾದ್ರೆ, ಒಂದು 20 ಜನ ಕರ್ಕೊಂಡ್ಬರ್ತೀವಿ ಬೇಕಾದ್ರೆ, 100 ಜನ ಕರ್ಕೊಂಡ್ಬರ್ತೀವಿ, ವಜ್ರಮಂಡಲಿಗಳೇವೆ ಅಂತೇಳಿದರೆ ಯಾವುದು ಏನಲ್ಲ ಇದು. ಅನುಭವ ರಿಸಿ ಮಾಡಿದ್ರು ಇದು ಯಾರು ಬೇಕಾದ್ರೂ ಕೂಗ್ಬೋದು. ಎಲೆಕ್ಷನ್ನಲ್ಲಿ ಅದೇ ಕೆಲಸ ಅವ್ರಿಗೆ, ಕೂಗೋದೇ ಕೆಲಸ. ಬೆಳಿಗ್ಗೆ ಒಂದು ಪಾರ್ಟಿ, ಸಾಯಂಕಾಲ ಒಂದು ಪಾರ್ಟಿ ಕೂಗಿ ಬರ್ತಾರೆ. ದುಡ್ಡು ಯಾರು ಕೊಡ್ತಾರೋ ಅವ್ರಿಗೆ ಕೂಗ್ತಾರೆ ಅಷ್ಟೇ. ಯಾಕೆಂದ್ರೆ ಕೆಲವು ಹಾಡು ಹೇಳ್ತಾರೆ, ಯಾರು ಮೇಲೆ ಬೇಕಾದ್ರೆ ಹಾಡು ಹೇಳ್ತಾರೋ, ಸಂಗೀತಕಾರ ಪ್ರೊಫೆಷನ್ ಅವರು. ಯಾರು ಮೇಲೆ ಬೇಕಾದ್ರೆ ಹಾಡು ಹೇಳ್ತಾರೆ. ಅದು ದೀಕ್ಷೆ ಇದ್ರೆ ಅವರು ಹೇಳೋದಿಲ್ಲ ಅಣ್ಣ, ಇದನ್ನೊಂದೇ ಹೇಳುತ್ತೆ. ಹಾಡು ಬರುತ್ತೆ ಹೌದು, ಹಾಡಕ್ಕೂ ಬರುತ್ತೆ, ಯಾರು ಹೇಳೋದಿಲ್ಲ. ಯಾಕಂದ್ರೆ ನಂದು ಹತ್ತಕ್ಕೆ ವಿರುದ್ಧ. ಇದನ್ನು ಹೇಳ್ಬೇಕಾದ್ರೆ ಅವ್ರಿಗೆ ದೀಕ್ಷೆ ಬೇಕು. ಇವತ್ತು ಪ್ರೊಫೆಷನಲ್ಸ್ ಎಂಥ ಆ್ಯಕ್ಟರ್ ಬೇಕಾದ್ರೆ ಮಾಡ್ತಾನೋ, ಕಳ್ಳನ ಆ್ಯಕ್ಟ್ ಮಾಡಿ, ಸುಳ್ಳು ಆ್ಯಕ್ಟ್ ಮಾಡ್ತಾನೆ, ರಾಘವ ಸ್ವಾಮಿ ಆ್ಯಕ್ಟ್ ಮಾಡ್ತಾನೆ, ಇವನ್ ಭಾವನ ಆ್ಯಕ್ಟ್ ಬೇಕಾದ್ರೆ ಮಾಡ್ತಾನೆ. ಅದಕ್ಕೆ ಅರ್ಥ ಇಲ್ಲ. ಆದರೆ ಒಂದಕ್ಕೆ ಮಾಡ್ತಾ ಯಾವಾಗ ಇದಾಗ್ತಾ ಅದಕ್ಕೆ ಏನಂತ ಕರೀತಾರೆ? ದೀಕ್ಷೆ. ಇದು ಅರ್ಥ. ನಮ್ಮಲ್ಲಿ ಏನಾಗಿದೆ ಇವತ್ತು? ಪಾಂಡಿತ್ಯ ಇದೆ, ದೀಕ್ಷೆ ಇರೋದಿಲ್ಲ. ದೀಕ್ಷೆ ಯಾವಾಗ ಬರುತ್ತದು? ಅನುಭವ ಬಂದರೆ ದೀಕ್ಷೆ ಬರುತ್ತೆ. ಅನುಭವಕ್ಕೆ ಬಂದ ತಕ್ಷಣ ದೀಕ್ಷೆ ಬರುತ್ತೆ. ಅವಾಗ ಏನಾರ ಪ್ರಾಣ ಹೋದ್ರೂ ಬಿಡೋದಿಲ್ಲ ಅಂತ ಹೇಳ್ತಾನೆ. ಅದಕ್ಕೆ ಅನುಭವ ದೊಡ್ಡದು. ಹೇಳಿದ ಮಾತಾದ್ರೆ ಬಿಟ್ಬಿಡ್ತಾನೆ. ಒಂದು 100 ರೂಪಾಯಿ ಕೊಟ್ಟು ಯಾರೋ ಒಪ್ಪಿಸಿದ್ರೆ 1000 ರೂಪಾಯಿ ಕೊಟ್ಟರೆ ಬಿಟ್ಬಿಡ್ತಾನ. ಆದರೆ ಮನಸ್ಸಿಂದ ಒಪ್ಪಿದಾಗ ಏನು ಮಾಡ್ತಾನವನ? ಏನು ಇದು ಸಾಮ್ರಾಜ್ಯ ಕೊಟ್ಟರು ಬಿಡದೆ. ಇದೆಲ್ಲ ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಕ್ಷಿ ಪ್ರಮಾಣದ ಬಗ್ಗೆ ಇಲ್ಲಿವರೆಗೆ ನಮ್ಗೆ ಗೊತ್ತಾಗೋದಿಲ್ಲ. ಅಲ್ಲಿವರೆಗೂ ಶಾಸ್ತ್ರಜ್ಞಾನಕ್ಕೆ ಎಲಿಜಿಬಿಲಿಟಿ ಇಲ್ಲ ಅಂತಲೇ ಅರ್ಥ. ಓದಿದ್ದೆಲ್ಲ ಸುಮ್ಮನೆ ಸೂಪರ್ಫಿಷಿಯಲ್ ರೆಡಿ. ಹೌದು, ದೀಕ್ಷಾ ಬಂದ್ಮೇಲೆ ಮುಗಿದೋಯ್ತು. ಅದು ಯಾವ ಏನು ಬೇಕಾದ್ರೆ ಮಾಡ್ತಾನೆ. ದೀಕ್ಷಾ ಒಂದು ಬಂದಮೇಲೆ ಅವ್ನು ಬಿಡೋದ್ರೆ ಬಿಡೋದೇ ಇಲ್ಲ ಅವನು. ಅದಕ್ಕೆ ಮೋಕ್ಷಕ್ಕೆ ಹೋದವ್ರು ಏನಾಗಿರುತ್ತೆ? 100% ದೀಕ್ಷೆ. ಆದ್ದರಿಂದ ಅವ್ರು ಯಾವ ಅಂದರೆ ಸಹಜವಾಗಿ ಮಾಡ್ತಾರೆ. ಗೊತ್ತಾಯ್ತಾ? ಯಾವುದೇ ವಿಧಿವಿಧಾನ ಅನುಷ್ಠಾನ ಹೇಗೆ ಮಾಡ್ತಾರೆ ಅಂತ ಕೇಳಿದ್ರೆ ಯಾರು ಫೋರ್ಸು ಬೇಕಿಲ್ಲ. ಗೊತ್ತಾಯ್ತಾ? ಏಕಾಶಿ ಮಾಡಲೇಬೇಕು, ಕನ್ವಿನ್ಸ್ ಆಯಿತು. ಮನೆ ಒಬ್ಬರೇ ಇದ್ದಾನೆ, ಭಾರಿ ಕಷ್ಟ ಇದೆ. ಬುತ್ತು ಬುತ್ತ ಯಾರೇ ಅಡವೆಯಲ್ಲಿದ್ದಾರೆ, ಏಕಾಶಿ ಮಾಡ್ತಾರ. ಆದರೆ ಕನ್ವಿನ್ಸ್ ಆಗಿಲ್ಲ. ಬಾಲ ಕೊಡ್ತಿಂತಾನೆ. ಯಾತಕ್ಕೆ ಅಂದರೆ ಉಳಿದವ್ರು ನೋಡಬಾರ್ದು ಅಷ್ಟೇ. ಅವ್ನು ಏನಾಗಿದೆ, ಉಳಿದವ್ರು ನೋಡಿದ್ರೆ ಆ ಕಾಮ ನಾಳೆ ಉರುಡು ಕೆರಲಿಕ್ಕಿಲ್ಲ, ಮೊನ್ನೆ ಬ್ರಾಹ್ಮಣಾರ್ಥ ಹೋಗ್ಬಿಡುತ್ತ ಅವೇ. ಈ ಥರ ಯೋಚನೆ ಮಾಡ್ತಾನೆ. ಅದು ಇಲ್ಲಿ ಆಗಲ್ಲ. ಅದು ಗುರಿ ಅದು. ನಮ್ಗೆ ಎಲ್ಲ ಜ್ಞಾನ ಆತಿರುವ ಸತ್ಯಂ ವದ. ಯಾತಕ್ಕೆ ಸತ್ಯ ಹೇಳಲೇಬೇಕು ಅಂತ ಶಾಸ್ತ್ರ ಹೇಳೇ ಹೇಳು. ಕರೆಕ್ಟ್. ಅದು ಎಷ್ಟು ಕೆಟ್ಟದಾದರೂ ಕೂಡ ಸತ್ಯ ಸತ್ಯನೇ. ಮುಂದೇನು ಮಾಡುತ್ತದ? ಒಳ್ಳೇದು ಮಾಡೇ ಮಾಡುತ್ತೆ. ಹರಿಶ್ಚಂದ್ರನ ಕಥೆ ಎಷ್ಟು ಹಿಂಸೆ ಮಾಡಿದ್ರು ಕೊನೆಗೆ ಏನಾಯ್ತು ಆತನಿಗೆ? ಲೋಕವಿಖ್ಯಾತನಾಗಿಬಿಟ್ಟು. ಅದು ಸುಳ್ಳು ಎಷ್ಟೇ ನಮಗೆ ತಂದು ಕೊಟ್ಟರು ಕೂಡ ಪ್ರಯೋಜನ, ಅದೇನಾಗುತ್ತೆ ಕೊನೆಗೆ? ಹೊಡೆದೇ ಹೊಡಿ. ಸುಳ್ಳು ಎಷ್ಟೇ ನಮಗಿದೆ, ಇದೆಲ್ಲ ಸಾಕ್ಷಿ ಸಿದ್ಧ ಆಗಿಬಿಟ್ರೆ ಈ ಕೃತಿಯುಗದಲ್ಲಿ ಹೇಗಿರ್ತಿದ್ರೆ ಜನ ಎಲ್ಲ ಆಗಿರ್ತಿದ್ರು. ಅದಕ್ಕೆ ಯಾರು ನೋಡಲೇಬೇಕು? ಸಹಜವಾಗಿ ಕೆಲವು ಎಕ್ಸಾಮ್ನಲ್ಲಿ ಇನ್ವಿಜಿಲೇಟ್ಸೇ ಇರೋಲ್ಲ. ಕೆಲವು ಎಕ್ಸಾಮ್ ಇನ್ವಿಜಿಲೇಟ್ಸ್ ಇರೋದೇ ಇಲ್ಲ ಅವ್ರು. ಯಾತಕ್ಕೆ ಅಂದರೆ ಆ ಸ್ಟೇಟಸ್ಸೇ ಅಂತದ್ದು. ಇದ್ರೆ ಅವಮಾನ ಮಾಡಿದ ಲೆಕ್ಕ ಅವ್ರಿಗೆ. ಕೆಲವು ಕಿರುದಿಲೇಟನ್ ಇದ್ರೂ ಕೂಡ ಏನ್ ಮಾಡ್ತಾರೆ, ಹೊಡಿತಿರ್ತಾರೆ ಅವ್ರ ಕೈಲೇ ಹೊಡೆದು ಅವ್ರನ್ನೂ ಒಳಗಾಗಿ ಮಾಡಿಸ್ಬಿಡ್ತಾರೆ. ಯಾಕೆ ಅಲ್ಲಿರೋ ರೀತಿನೇ ಬೇರೆ. ಇದು ಯೋಚನೆ ಮಾಡಿದ್ರೆ ಇನ್ನೊಬ್ಬರು ನೋಡ್ತಾರೆ ಅಂತ ಮಾಡೋದೆಲ್ಲ ಸೆಕೆಂಡರಿ ಆಚಾರ ಹಿಡ್ತಾರೆ. ಯಾರು ವಿಧಿಯ ಭಯಕ್ಕೆ ಅಂಜಿ ಕರ್ಮ ಮಾಡ್ತಾರೆ ಅವರು ಸೆಕೆಂಡ್ ಗ್ರೇಡ್ ಅವರು, ಸಹಜವಾಗಿ ಮಾಡ್ತಾರೆ ಫಸ್ಟ್ ಗ್ರೇಡ್ ಅವರು. ಗೊತ್ತಾಯ್ತಾ, ಸಂಧಾನ ಬಿಟ್ಟರೆ ಮಹಾಪಾಪ ಮಹಾಪಾಪ ಬರುತ್ತೆ ಅಂತ ಬಿಡ್ತಾರೆ ಮಾಡ್ತಾರೆ. ಅವ್ರಿಗೆ ಪುಣ್ಯ ಬಂತು ಅವ್ರು ಪಾಪ ಬರುತ್ತೆ ಅಂತ ಭಯದಿಂದ ಮಾಡಿದ್ದಾರೆ ಅಷ್ಟೇ. ಹಾಗಲ್ಲ, ಸಂಧಾನ ನನ್ನ ಕರ್ತವ್ಯ ಮಾಡಲೇಬೇಕು ಮಾಡ್ತೇನೆ. ಅದೇನದು ಸಹಜವಾಗಿ ಮಾಡೋದು ಇಚ್ಛೆ ಗೊತ್ತಾ, ಅದಕ್ಕೆ ಚೇಂಜ್ ಆಗ ಫಸ್ಟ್ ಅದು ಬರಲ್ಲ. ಇದರಿಂದ ಅದಕ್ಕೆ ಹೋಗ್ಬೇಕು. ಮೊದಲೆಲ್ಲ ಮೇಷ್ಟು ಬೈತಾರೆ ಅಂತಲೇ ಕ್ಲಾಸಿಗೆ ಹೋಗ್ತಾರೆ, ಹುಡುಗರೆಲ್ಲ ಮೇಷ್ಟು ಬೈತಾರೆ ಹೊಡಿತಾರೆ ಹೊರಗೆ ನಿಲ್ಲಿಸ್ತಾರೆ ಏನೇನೋ ಕಾರಣಗಳು. ಆಮೇಲೆ ಏನಾಗುತ್ತೆ, ಅವ್ರು ಬೈದ್ರು ಒಳಗೆ ಹೋಗ್ತೇನೆ ಅಂತ, ಅವ್ರು ಬೆಳೆದ್ರೆ ಬೈದ್ರು ಒಳಗೆ ಹೋಗ್ತೇನೆ. ಈದ್ದು ಅದು ದೀಕ್ಷೆ, ಅನುಭವಕ್ಕೆ ಬರೋವರೆಗೆ ದೀಕ್ಷೆ ಬರೋದಿಲ್ಲ. ಗೊತ್ತಾಯ್ತಾ, ದುಷ್ಟರಿಗೆ ಅದರಲ್ಲಿ ದೀಕ್ಷೆ ಇರುತ್ತೆ ಕೆಟ್ಟದ್ರಲ್ಲಿ. ಅದಕ್ಕೆ ಅವ್ರು ಏನು ಮಾಡ್ತಾರೆ, ಎಷ್ಟಿದ್ದು ಮಾಡಿದ್ರು ಬಿಡೋದಿಲ್ಲ ಅವ್ರು. ಬಟ್ ದುರ್ಯೋಧನೆ ಸಾಯ್ಬೇಕಾದ್ರೂ ಕೃಷ್ಣನ ಬೈದೇ ಸಾಯ್ತಾರೆ. ಯಾಕೆ ಬೈಯೋದ್ರೆ ಅವನು ಕೆಟ್ಟ ಸ್ವರೂಪ, ಒಂದು ಅವನ ಸಾಕ್ಷಿ ಅಂಥದ್ದು ಅದು ಕೆಟ್ಟ ಸಾಕ್ಷಿ. ಆದ್ದರಿಂದ ಅದನ್ನೇ ಒಪ್ತಾ ಇತ್ತು. ಇದನ್ನು ಅರ್ಥ ಮಾಡಿಕೊಂಡ್ರೆ ಜೀವ ತ್ರೈವಿಧ್ಯ ಅಂದ್ರೆ ಒಂದೇ, ಸಾಕ್ಷಿ ತ್ರೈವಿಧ್ಯ ಅಂದ್ರೆ ಒಂದೇ. ಗೊತ್ತಾಯ್ತಾ, ಸಾಕ್ಷಿ ಇಸ್ ಐಡೆಂಟಿಕಲ್ ವಿತ್ ದಿ ನೇಚರ್ ಆಫ್ ಇದು ಜೀವ. ದೇರ್ಫೋರ್ ಅವೆರಡಕ್ಕೂ ಹೊಂದಾಣಿಕೆ ಆಗುತ್ತೆ. ಅತೀಂದ್ರಿಯವಾದ ಸಾಕ್ಷಿ ಏನ್ ಮಾಡುತ್ತೆ ಗೊತ್ತಾ, ಅತೀಂದ್ರಿಯ ಅಂತ ಅಕ್ಸೆಪ್ಟ್ ಮಾಡುತ್ತೆ. ಗೊತ್ತಾಯ್ತಾ, ಇದು ಅತೀಂದ್ರಿಯ. ಏನು ಕ್ಲಾರಿಟಿ ಎಷ್ಟೇ ಇರಬಹುದು, ಒಂದು ಕ್ಲಾರಿಟಿ ಅದಕ್ಕಿದೆ, ನಾನು ಸರ್ವಜ್ಞನಲ್ಲ. ಈ ಕ್ಲಾರಿಟಿ ಇದೆ, ನೀನು ಸರ್ವಜ್ಞ ಅಂತ ಯಾರು ಅಂದ್ರೆ ಏನ್ ಮಾಡುತ್ತದ, ಒಪ್ಪೋದಿಲ್ಲ. ನಾನು ಸರ್ವಜ್ಞನಲ್ಲ ಇಷ್ಟೇ. ಈ ತರ ಗೊತ್ತು ಸಾಕ್ಷಿಗೆ, ದೇವರಿದ್ದಾನೋ ಗೊತ್ತಿಲ್ಲ. ಇವತ್ತು ನೈನ್ ದೇವ ಅಂತ ಯಾರು ಒಪ್ತಾರ, ಏ ನಾನು ದೇವ ಅಲ್ಲ ಅಂತಾನೆ. ಯಾಕೆ, ದೇವ ಅಂತಷ್ಟು ಏನ್ ಕಾಣುತ್ತೆ ಅವನಿಗೀಗ, ಭಯ ಭೀತಿ. ಉಳಿದವ್ರು ನಾನು ಬೈತಾರೆ ಎಲ್ಲ ಸೇರಿಕೊಂಡ್ಬಿಡುತ್ತೆ. ದೇವ ಅಲ್ಲ ಅಂತ ನಿನಗೆ ಗರಿತ ಅನಿಸ್ಬೇಕಾದ್ರೆ ದೇವರಲ್ಲ ಅಂತ ಯಾಕೆ ಅನಿಸೋದಿಲ್ಲ. ಹಾಗಿದ್ರೆ ದೇವ ಕೆಟ್ಟದ್ದು ನಾನಲ್ಲ, ದೇವರು ಭಾರಿ ಒಳ್ಳೆಯವರು ಅದು ನಾನಲ್ಲ. ಅರ್ಥ ಆಯ್ತಾ, ಈಗ ದೇವ ನಾನಲ್ಲ ಅಂಬೋದನ್ನು ಹೇಗೆ ನಾವು ಒಪ್ಪೋದಕ್ಕೆ ತಯಾರಾಗಿದ್ದೇವೆ, ಅದೇ ರೀತಿ ದೇವ್ರ ನಾವೆಲ್ಲ ಒಪ್ಪಲೇಬೇಕು. ಸಾಕ್ಷಿ ಒಪ್ಪುತ್ತದ, ದೇವರ ಬರೀ ಶಬ್ದ ಅಂದ್ರೆ ಒಪ್ಕೊಂಡ್ಬಿಡ್ತಿತ್ತು. ದೇವರು ಸರ್ವಜ್ಞ ಪದ ಇದೆ, ಸರ್ವಶಕ್ತ ಅಂತ ಪದ ಇದೆ. ನಾನು ಸರ್ವಶಕ್ತನ ಅಲ್ಲ, ಸರ್ವಶಕ್ತನಲ್ಲ, ಸಾಕ್ಷಿ ಗೊತ್ತಿದ್ದು. ಅದಕ್ಕೆ ದೇವರೊಂದು ಸಾಕ್ಷಿ ಏನು ಮಾಡೋದಿಲ್ಲ, ಒಪ್ಪೋದಿಲ್ಲ. ಗೊತ್ತಾ, ಇದನ್ನು ಅರ್ಥ ಮಾಡ್ಕೋಬೇಕು. ಸಾಕ್ಷಿ ಒಪ್ಪದ ಸಿದ್ಧಾಂತ, ಬೇರೆ ಎಲ್ಲ ಸಿದ್ಧಾಂತಗಳು ಯಾರು ಒಪ್ಪೋದಿಲ್ಲ ಅಂತ ಕೇಳಿದರೆ, ನಾವು ಮನಸ್ಸಿಗೆ ಒಪ್ಪೋದಿಲ್ಲ ಅಂತೇವೆ. ಮನಸ್ಸಿಗೆ ಒಪ್ಪೋದಿಲ್ಲ ಸಾಲದು, ಏನೋ ಸಾಕ್ಷಿ ಒಪ್ಪೋದಿಲ್ಲ ಅಂತ ಹೇಳಿದ್ರು. ಮನಸ್ಸಿಗೆ ಒಪ್ಪೋದಿಲ್ಲ ಅಂದ್ರೆ ಬುದ್ಧಿಯಿಂದ ಆಡೋ ಮಾತದು, ಬುದ್ಧಿಯಿಂದ ಆಡ್ತಾನ ಮಾತನ್ನು. ಅದು ಸಾಕ್ಷಿ ಒಪ್ಪೋದಿಲ್ಲ ಅಂತ ಏನು ಹೇಳ್ತಾನೆ, ಅದನ್ನು ಅನುಭವದಿಂದ ಹೇಳ್ತಾನೆ. ಅನುಭವದಿಂದ ಹೇಳಿದ್ರೆ ಅದು ಫೈನಲ್. ಅದಕ್ಕೆ ಸಾಕ್ಷಿ ಶಾಸ್ತ್ರ ಓದೋದೆಲ್ಲ ಹೆಚ್ಚೆಚ್ಚು ಅಂತ ಓದಿದಷ್ಟು ಅನುಭವ ಹತ್ತತ್ರ ಬರಲಕ್ಕೆ ಶುರುವಾಗುತ್ತೆ. ಆಗ ಬುಟ್ಟಿಸತ್ತೆ ಜನ್ಮಾಂತರಕ್ಕೆ ಹೇಗೆ ದೀಕ್ಷೆ ಬಂದಿರುತ್ತೆ ಅವನಿಗೆ, ಚಿಕ್ಕ ಮಗುವಾಗಿದ್ದಾಗಲೇ ವಂಡರ್ಸ್ ಮಾಡ್ತಾ ಇತ್ತು. ಇದು ಜನ್ಮಾಂತರ ಸಾಧನೆಯ ಫಲ. ಇಲ್ಲ ಹೋಗಿದ್ದು ಪ್ರಯೋಜನಕ್ಕೆ ಬರಲ್ಲ. ಓದಿನ ಯಾವಾಗಲೂ ಕೂಡ ಬಾಯಿಂದ ಹೇಳಬಹುದು ಆಗಬಾರ್ದು. ಗಿಡಿಪಾಠ ಅಂತಾರೆ, ಅದು ಗಿಡಿಪಾಠ. ಹೇಳಿದ್ದೇನೆ ಹೇಳಿಬಿಡುತ್ತೆ ಅಷ್ಟೇ. ಟೇಪ್ ರೆಕಾರ್ಡ್ ಭಾರಿ ವಿದ್ವಾಂಸ ಅಂತ ಯಾರು ಕರೆಯೋದಿಲ್ಲ ಟೇಪ್ ರೆಕಾರ್ಡ್. ಇನ್ಫ್ಯಾಕ್ಟ್ ಅದು ಹೇಳಿದ್ದನ್ನು ಚೂರು ಹೆಚ್ಚು ಕಡಿಮೆ ಹೇಳುತ್ತೆ. ಇಷ್ಟಾರು ವಿದ್ವಾಂಸ ಅಂತ ಯಾತಕ್ಕೆ ಕರೆಯೋದಿಲ್ಲ ಅಂದರೆ ಅದಕ್ಕೇನಿಲ್ಲ, ತಿಳುವಳಿಕೆನೇ ಇಲ್ಲ. ಫಸ್ಟ್ ಆಫ್ ಆಲ್ ಕನ್ವಿಕ್ಷನ್ ಮುಂದಿನ ಪ್ರಶ್ನೆ, ಚೈತನ್ಯನೇ ಇಲ್ಲ. ಅದನ್ನೆಲ್ಲ ಯೋಚನೆ ಮಾಡೋದಕ್ಕೆ ಇದು ಬೇಕು. ಆಗ ಎರಡೂ ಒಂದು ಹೇಳಿದ್ದೇನೆ, ಸ್ವರೂಪ ಸಾಕ್ಷಿ, ಸಾಕ್ಷೀಂದ್ರಿಯ ಸ್ವರೂಪೇಂದ್ರಿಯ ಎಲ್ಲ ಪರ್ಯಾಯ ಪದಗಳು. ಇಂಟ್ಯೂಷನ್, ಟೋಟಲ್ ಇಂಟ್ಯೂಷನ್ ಅದೇನೆ. ನಾವು ಇಂಟ್ಯೂಷನ್ ಹಾಗಂಬೋದಿಲ್ಲ, ನಮಗೆ ಬೇಕಾದ ಇಂಟ್ಯೂಷನ್ ಅಂದ್ಬಿಡ್ತೇವೆ ಅಷ್ಟೇ. ನಮಗೇನು ಬೇಕೋ ಅದು ಇಂಟ್ಯೂಷನ್ ಹೇಳುತ್ತೆ ಅಂತ ಮುಗಿಸ್ಬಿಡ್ತಾರೆ ಕತೆ. ಈರುಳ್ಳಿ ತಿನ್ನಬಾರ್ದು, ಇಂಟ್ಯೂಷನ್ ಹೇಳುತ್ತೆ ತಿನ್ನಬೇಕು ಅಂತ ಹೇಳುತ್ತೆ. ಇಂಟ್ಯೂಷನ್ ಅನ್ನೋ ಮಾತು ಯಾರು ಉಪಯೋಗಿಸ್ಬೇಕು, ಅದನ್ನ ಅಪರೋಕ್ಷ ಜ್ಞಾನಗಳು ಉಪಯೋಗಿಸ್ಬೇಕು. ಯಾಕಂದ್ರೆ ಇಂಟ್ಯೂಷನ್ ಎಂತದ್ದು ಪೂರ್ತಿ ತಿಳಿದು ಖಚಿತ ಮಾಡ್ತಕ್ಕದ್ದು. ಅದಿಂಟು ಒಪಿನಿಯನ್, ಎಕ್ಸ್ಪರ್ಟ್ ಒಪಿನಿಯನ್ ಕೇಳ್ತಾರೆ, ಸ್ಟೂಡೆಂಟ್ ಒಪಿನಿಯನ್ ಕೇಳ್ಬಿಟ್ರೆ ಏನಾಗುತ್ತೆ, ಟೆಕ್ಸ್ಟ್ ಬುಕ್ ಎಲ್ಲ ಬ್ಯಾನ್ ಮಾಡಿ ಅಂತ ಅವನು. ಟೆಕ್ಸ್ಟ್ ಬುಕ್ ಯಾವುದೇ ಎಲ್ಲ ಬ್ಯಾನ್ ಮಾಡಿ ಅಂತ. ಎಕ್ಸ್ಪರ್ಟ್ ಅವ್ರು ಏನು ಮಾಡ್ತಾನೆ, ಯಾವ್ದಿರ್ಬೇಕು ಯಾರ ಬಗ್ಗೆ ಹೇಳ್ತಾರೆ. ಅದಕ್ಕೆ ಯಾವುದೇ ಕಮಿಟಿಗೂ ಫಸ್ಟ್ ಯಾರನ್ನ ಹಾಕ್ತಾರೆ, ಎಕ್ಸ್ಪರ್ಟ್ ಒಪಿನಿಯನ್. ಅದು ಎಕ್ಸ್ಪರ್ಟ್ ಒಪಿನಿಯನ್, ಎನಿಬಡೀಸ್ ಒಪಿನಿಯನ್. ಸೊ ಅಪರೋಕ್ಷ ಜ್ಞಾನಿ ಒಪಿನಿಯನ್ ಅದು ಇಂಟ್ಯೂಷನ್. ಗೊತ್ತಾಯ್ತಾ, ಆ ಸ್ಟೇಜ್ ರೀಚ್ ಆಗಿರುತ್ತೆ ಇನ್ಮೇನ್ ಒಪಿನಿಯನ್ ಅಂತ ಹೇಳಬಾರ್ದು. ಗೊತ್ತಾಯ್ತು, ನಾವೇನು ಮಾಡ್ತೀವಿ ಆರಂಭದಲ್ಲಿ ಏನು ಒಪಿನಿಯನ್ ತಪ್ಪದು, ಆ ಸ್ಟೇಜ್ ರೀಚ್ ಆದಾಗ ಹೇಳ್ಬೋದು ಅಷ್ಟೇ. ಅದು ಧರ್ಮರಾಜ ಏನು ಹೇಳ್ತಾನೆ, ಎಲ್ಲರೂ ಮದುವೆ ಆಗ್ತೇವೆ ದ್ರೌಪದಿ ಅಂತ ಹೇಳಿದ ತಕ್ಷಣ ಏನು ಆಧಾರ ಅಂತ ಕೇಳಿದ. ನನಗೆ ಆಧಾರ ಯಾವುದು ಗೊತ್ತಿಲ್ಲ. ಗೊತ್ತಾಯ್ತಾ, ಧರ್ಮಾಚಲ ಮಮತಿರಿಗೆ ತದೇವ ಮಾನಂ, ನನ್ನ ಮನಸ್ಸೇ ಪ್ರಮಾಣ, ನನ್ನ ಸಾಕ್ಷಿನೇ ಪ್ರಮಾಣ ಅಂತ ಕರೆಕ್ಟ್ ಆಗಿತ್ತು. ಅದು ಇದೆಲ್ಲ ಗೊತ್ತಿಲ್ಲ, ಏನು ಶಾಪ ಏನು ಗೊತ್ತೇ ಇಲ್ಲ ಅದಕ್ಕೆ. ಕರೆಕ್ಟಾಗಿ ಆನ್ಸರ್ ಇದೆ, ವೇದವ್ಯಾಸ ಹೇಳಿದಾಗ ಹೌದು ಅದಕ್ಕೆ ಗೊತ್ತಾಯ್ತು ಅಷ್ಟೇ. ನಾವು ಎಟ್ಟದ್ದು ನಮ್ಗೆ ಅನಿಸುತ್ತೆ ಇದು ಯಾತಕ್ಕೋ ತಪ್ಪು ಅನಿಸುತ್ತೆ, ತಾವ್ ಯಾತಕ್ಕೆ ಅಂತ ಗೊತ್ತಿಲ್ಲ ಅವನಿಗೆ. ಇದು ಯಾತಕ್ಕೋ ಒಪ್ಲಕ್ಕೆ ಆಮೇಲೆ ಅದಕ್ಕೆ ಒಪ್ಪೋದಿಲ್ಲ ಅಂತ ಹೇಳಿದ್ರು. ಸಾಕ್ಷಿಗೆ ಏನು ಗೊತ್ತಾಗಿದೆ, ಸರಿ ಅಂತ ಒಪ್ಪಲಿಲ್ಲ ಅದು. ಆದರೆ ಯಾಕೆ ಕಾರಣ ಕೊಡಕ್ಕೆ ಬರ್ತಾ ಇಲ್ಲ, ಕಾರಣ ಇನ್ನೊಬ್ರು ಕೊಟ್ಟ ಆ ಕರೆಕ್ಟ್ ಅದು ಕಾರಣ ಅಂತ ಹೇಳಿ ತಿಳಿತಾ. ಆದ್ರೆ ಜ್ಞಾನಿಗಳು ಏನ್ ಮಾಡ್ತಾರೆ, ಕಾರಣನು ಕೊಡ್ತಾರೆ. ಬರೀ ಅದಕ್ಕೆ ಒಪ್ಪೋದಿಲ್ಲ, ಅದು ಇದಕ್ಕೆ ಒಪ್ಪೋದಿಲ್ಲ ಅಂತ ಹೇಳಿ. ಅದಕ್ಕೆ ಜ್ಞಾನ ಬೇಕಾಗುತ್ತೆ. ಬರೀ ಒಪ್ಪೋದಿಲ್ಲ ಅಂಬೋದು ಬೇರೆ, ಜ್ಞಾನ ಇಲ್ಲದೆ ಒಪ್ಪೋದು ಬೇರೆ. ಇವತ್ತು ಯಾರೋ ಒಳ್ಳೆ ಕಾರ್ಪೆಂಟರ್ ಅಲ್ಲ ಅಂದ್ಬಿಡ್ತೇವೆ, ಅವ್ರ ಡಗ್ರಿ ಸರ್ಟಿಫಿಕೇಟ್ ಯಾವುದು ನೋಡೋದಿಲ್ಲ. ನಾವೀಗ ಕೆಲಸನೂ ಹೇಳುತ್ತೇವೆ, ಅವ್ರು ಏನು ಅವಾರ್ಡ್ ತೊಗೊಂಡು ಏನೋ ಹೇಳ್ತಾರೆ, ಏನು ಅವಾರ್ಡ್ ಕೊಟ್ಟರು ಕೊಟ್ಟವ್ರಿಗೆ ಬುದ್ಧಿ ಇರಲಿಕ್ಕಿಲ್ಲ, ಹಾಳು ಮಾಡಿಬಿಟ್ಟಿದ್ದಾನೆ ಅಂತ ಹೇಳ್ತಾರೆ. ಯಾಕಂದ್ರೆ ಎದುರು ಕಂಡಿದ್ದು ದೊಡ್ಡದಾಗುತ್ತೆ. ಅವ್ರು 1000 ಹೇಳಿದ್ರು ಕೂಡ ಎದುರು ಕಂಡಿದ್ದೇನಿದೆ, ಈಗ ಟೇಬಲ್ ಮಾಡಿ ಚೇರ್ ಮಾಡಿ ಕೂತಿದ್ದಾನೆ ಇವನೇ ಅಂತ ಕಾರ್ಪೆಂಟರ್ ಅಂತ ಹೇಳ್ತಾನೆ. ಅರ್ಥ ಆಯ್ತಾ? ಹೈಟ್ ಅಷ್ಟು ಹೇಳಿ ಇನ್ನೊಂದು ಹೈಟ್ ಇಟ್ಟಿದ್ದಾನೆ, ಯಾರು ಬರೋದಿಲ್ಲ ಅಂತ ಅರ್ಥ ಆಯ್ತಾ? ಅದು ಪ್ರಾಕ್ಟಿಕಲ್ ಅಂತ. ಅದಕ್ಕೆ ಅರ್ಜುನ ಅಳ್ತಾ ಇದ್ದೀನಿ, ನೀನು ಪಂಡಿತನಲ್ಲ, ಬಿರುದು ತೋರಿಸ್ತಾ ಅಂತ ಬಿರುದು ಇಟ್ಬಿಡ ಆ ಕಡೆ, ಏನಲ್ಲ ನೀನಲ್ಲ ಹತ್ಮೇಲೆ ಪಂಡಿತನಲ್ಲ. ಅರ್ಥ ಆಯ್ತಾ? ಈಗ ಅದೇ ಆ ಸ್ಟೇಜ್ ರೀಚ್ ಆಗಬೇಕಾದ್ರೆ ಅನುಭವವನ್ನು ಬೇಸ್ ಮಾಡಿಕೊಂಡು ಅಧ್ಯಯನ ಮಾಡಬೇಕು. ಪ್ರತಿಯೊಂದು ಯಾವುದೇ ಓದಬೇಕಾದ್ರೂ ಕೂಡ ಅನುಭವ ರಿಸೀವ್ ಮಾಡೋ ಓದಬೇಕು. ಗೊತ್ತಾಯ್ತಾ? ಅಲ್ಲಿ ಅದನ್ನು ರಿಸೀವ್ ಮಾಡದೆ ಹೋದ್ರೆ ಪ್ರಯೋಜನ ಬರೋದಿಲ್ಲ. ಇವರಿಗೆ ಅಲ್ಲ, ಸಿಕ್ಸ್ ಸೆನ್ಸ್ ಅಲ್ಲ ಆ್ಯಕ್ಚುಲಿ, ದಟ್ ಇಸ್ ರಿಯಲ್ ಸೆನ್ಸ್. ಸಿಕ್ಸ್ ಸೆನ್ಸ್ ಅನ್ನೋದಕ್ಕಿಂತ ಸಿಕ್ಸ್ ಸೆನ್ಸ್ ಮೈಂಡ್ ಆಗುತ್ತೆ. ಫೈವ್ ಸೆನ್ಸಸ್, ಸಿಕ್ಸ್ ಸೆನ್ಸ್ ಮೈಂಡ್ ಅದು. ಅದು ಸೆವೆಂತ್ ಸೆನ್ಸ್ ಇದು, ಆರತ್ತಲ್ಲಿ ಸೆವೆಂತ್ ಸೆನ್ಸ್ ಅಂತ ಹೇಳಿದ್ರೆ ನಾವು ಸಿಕ್ಸ್ ಸೆನ್ಸ್ ಆಗೋದಿಲ್ಲ. ಮನುಷ್ಯಷ್ಟಾನಿ ಇಂದ್ರಿಯಾಣಿ ಪ್ರಕೃತಿ ಸ್ಥಾನಿ ಕರ್ಷತಿ, ಅವು ಬಾಹ್ಯೇಂದ್ರಿಯಗಳು. ಸ್ವರೂಪವು ಸೆವೆಂತ್ ಇಂದ್ರಿಯ. ಸೆವೆಂತ್ ಇಂದ್ರಿಯದ ಕಾನ್ಸೆಪ್ಟ್ ಬೇರೆ ಯಾವ ಮತದಲ್ಲೂ ಇಲ್ಲ, ನಮ್ಮಲ್ಲಿ ಮಾತ್ರ ಇರೋದು. ಅದು ಸೆವೆಂತ್ ಸೆನ್ಸ್ ಒಪ್ಪಿದ್ರೆ ಮೂರು ಸಿಕ್ಸ್ ಮೈಂಡ್ ಯಾತಕ್ಕೆ ಹೇಳುತ್ತೆ ಅಂದರೆ, ಯಾವುದೇ ಎಕ್ಸ್ಪೀರಿಯನ್ಸ್ ಇಲೆಕ್ಟ್ರಿಕ್ ಪಾಯಿಂಟ್ ಹೇಳುತ್ತದೆ, ನಾವು ಎದುರಿಗೆ ಕಾಣದೆ ಹೋದ್ರೆ ಹೇಳ್ತಾ, ಅದು ಸಿಕ್ಸ್ ಸೆನ್ಸ್. ಇದು ಸೆವೆಂತ್ ಸೆನ್ಸ್ ಆಗ್ಬೇಕು. ರಸೋ ವ್ಯವಸ್ಥೆ ಆಯಿತು. ಅದು ಏಯ್ತ್ ಸೆನ್ಸ್ ಅಂದ್ರೆ ಇಲ್ಲ, ದೇರ್ ಇಸ್ ನೋ ಏಯ್ತ್. ಏಯ್ತ್ ಸೆನ್ಸ್ ಮೀನ್ಸ್ ಸೆನ್ಸ್ಲೆಸ್ ಅಂತ. ಏಯ್ತ್ ಸೆನ್ಸ್ ಅಂದ್ರೆ ಸೆನ್ಸ್ಲೆಸ್ ಸೆನ್ಸ್. ಅಷ್ಟೇ. ತತಶ್ಚ ಐಕ್ಯಾಗಮ ಪ್ರಾಮಾಣ್ಯಂ ನ ಸಿದ್ಧೇ. ದೇರ್ಫೋರ್ ಐಕ್ಯಾಗಮ ರಿಸೀವ್ ಮಾಡೋದೇ ಸಾಕ್ಷಿ ಅಂದಮೇಲೆ, ಅದು ತನಗೆ ವಿರುದ್ಧ ಅನುಭವಕ್ಕಿರುವಂತಹ ಸಾಕ್ಷಿ ರಿಸೀವ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ನಚ ಅಸಿದ್ಧ ಅಸಿದ್ಧ ಪ್ರಾಮಾಣ್ಯಂ ಅನ್ಯದ ಅಪ್ರಮಾಣೀಕರ್ತು ಪ್ರಭವತಿ ಇತ್ಯತಃ ಪರಿಶೇಷ. ಯಾವುದಕ್ಕೆ ತನಗೇ ಪ್ರಾಮಾಣ್ಯ ನಿಶ್ಚಯ ಆಗಿಲ್ಲ, ಇನ್ನೊಬ್ರು ಹೇಳೋದು ಸಾಧ್ಯತೆ ಇದೆ, ಅದಕ್ಕೆ ಹೇಳೋದು ಸಾಧ್ಯತೆ ಇಲ್ಲ. ಪರಿಶೇಷ ಏಕೆ ಪರಿಶೇಷ. ದೇರ್ಫೋರ್ ಅನುಭವ ಡಿಸೈಡ್, ಪ್ರಾಮಾಣ್ಯ ನಿಶ್ಚಯ ಮಾಡೋದು ಯಾವುದಂತಾಯ್ತು? ಈಗ ಸಾಕ್ಷ್ಯ ಅನುಭವ ವಿರೋಧಿನಃ ಅಭೇದಾಗಮಸ್ಯೈವ ಅಪ್ರಾಮಾಣ್ಯಂ ವಾಚ್ಯಮಿತಿ. ಸರಿಯಾಗಿ ನೆನಪಿಟ್ಕೋಬೇಕು, ಸಾಕ್ಷ್ಯ ಅನುಭವ ವಿರೋಧಿನಃ ಅಭೇದಾಗಮಸ್ಯೈವ ಅಪ್ರಾಮಾಣ್ಯಂ ವಾಚ್ಯಮಿತಿ. ನಮಗೇನು ವಿಷಯ ಬಂದಿತ್ತೀಗ? ಸಾಕ್ಷ್ಯ ಅನುಭವ ಒಂದು ಕಡೆಗೆ, ಅಭೇದಾಗಮ ಒಂದು ಕಡೆಗೆ. ಸಾಕ್ಷ್ಯ ಅನುಭವ ಹೇಳ್ತಾ ಇದೆ, ನಾನು ಅಲ್ಪಜ್ಞ ಅಶಕ್ತ ಎಲ್ಲ ಸಾಕ್ಷ್ಯ ಅನುಭವ. ಅದು ಇವ್ರ ಅಭೇದಾಗಮ ಇವ್ರ ಪಕ್ಕ ಏನು ಹೇಳುತ್ತೆ? ನೀನು ದೇವರು, ನೀನು ಬ್ರಹ್ಮ, ಸರ್ವಶಕ್ತ ಅಂತ ಹೇಳುತ್ತೆ. ತಕ್ಷಣ ಏನು ಹೇಳುತ್ತಿದ್ದು? ನಾನಲ್ಲ ಅಂತ ಹೇಳ್ತಾರೆ. ಗೊತ್ತಾಯ್ತಾ? ಇದು ಸುಳ್ಳು ಇದು. ಸೊ ಇದು ಐಕ್ಯಾಗಮಕ್ಕೂ ಅಥವಾ ಐಕ್ಯ ಬಂದೇ ಅಭೇದ ಅಂದ್ರು ಅಂತ. ಅಭೇದಾಗಮಕ್ಕೂ ಸಾಕ್ಷ್ಯ ಅನುಭವ ವಿರೋಧ ಬಂದಾಗ ಯಾವ್ದು ಅಲ್ಟಿಮೇಟ್? ಅದು ಸಾಕ್ಷ್ಯ ಅನುಭವ ಅಲ್ಟಿಮೇಟ್. ಇದು ಗೊತ್ತಾಗ್ಬಿಟ್ರೆ ಯಾರು ಕೂಡ ದ್ವೈತಾದಿ ಬೇರೆ ಮಾತಾಡೋ ಒಪ್ಪ ಚಾನ್ಸೇ ಬರೋದಿಲ್ಲ. ಅನುಭವ ಒಪ್ಪದ ಸಿದ್ಧಾಂತ ಅದು ಅಲ್ಲ. ಅಲ್ಲ, ಸಾಕ್ಷಿ ಇದು ಸಾಕ್ಷಿ ಅಷ್ಟೇ. ಅದು ಸಾಕ್ಷಿ ಸರ್ವಜ್ಞ ಅಂತ ನಾವು ಕರೆಯೋದಿಲ್ಲ, ಬಟ್ ಆಕ್ಯುರೇಟ್ ಸಾಕ್ಷಿ ಇಸ್ ಆಕ್ಯುರೇಟ್. ಆ ಆಕ್ಯುರೇಸಿ ಎಂಬುದ್ರ ಬಗ್ಗೆ ಶಾಸ್ತ್ರೀಯ ಸಾಕ್ಷಿ ಆಕ್ಯುರೇಸಿ ಎಂಬುದು ಇನ್ಕಂಪೇರಬಲ್. ಅದು ಅಲ್ಟಿಮೇಟ್ ಆಕ್ಯುರೇಸಿ ಸಾಕ್ಷಿ. ಆಗ ಯಾಕೆ ಹೇಗೆ ಡಿಸ್ಟರ್ಬ್ ಆಗುತ್ತೆ? ಮೈಂಡ್ ಕೆಟ್ಟಾಗ ಸಾಕ್ಷಿ ವರ್ಕ್ ಮಾಡೋಲ್ಲ ಅಷ್ಟೇ. ಗೊತ್ತಾಯ್ತಿಲ್ಲ, ಅದು ಇದಾಗ ಕೆಪಾಸಿಟಿ ಹೋಗೋದಿಲ್ಲ, ಬಟ್ ವರ್ಕ್ ಮಾಡೋದಿಲ್ಲ. ಗೊತ್ತಾ? ಆನೆ ಮುಳುಚಿಚ್ಚಿದಾಗ ಆನೆ ಏನು ಮಾಡೋದು? ತಿಂದು ಹೇಳಿದ್ರು ದುಷ್ಟಾಂತ ಕೊಟ್ಟಿದ್ರು. ಮುಳುಚಿಸಿದಾಗ ಆನೆ ಏನು ಮಾಡೋದು? ಮುಂದಕ್ಕೆ ಹೋಗಲ್ಲ. ಆದ್ರೆ ನಡೆಯೋ ಶಕ್ತಿ ಇಲ್ಲ ಅಲ್ಲ, ನಡೆಯೋ ಶಕ್ತಿ ತಡೆ ಬಂದಿದೆ ಅಷ್ಟೇ. ಸ್ಟೇ ಬಂದಾಗ ಬರುತ್ತೆ, ಸ್ಟೇ ಕೊಟ್ಟಾಗಿಬಿಡುತ್ತೆ. ಅದು ತೆಗೆದ ತಷ್ಟ ಮತ್ತೆ ವರ್ಕ್ ಶುರು ಮಾಡೋದು. ಅದೇ ಮೊನ್ನೆ ಸ್ಟೇ ಬರೀ 15 ಸ್ಟೇ ಇತ್ತು, ಫಿಫ್ಟ್ ತಷ್ಟ ಕೊಟ್ಟರು. ಸ್ಟೇ ಆದ ತಕ್ಷಣ ಫ್ರೀ ಬರುತ್ತೆ, ಅಲ್ಲಿವರೆಗೆ ಅದು ಹಾಗೆ ನಿಲ್ಲಿಸಿರುತ್ತೆ. ಹಾಂ ಹೌದು ಹೌದು, ಆಯ್ತು ಆಗಲಿ ಆಗಲಿ. ಅದಕ್ಕೇನೆ ಅಲ್ಲ ಹೇಳಿದ್ದೇನಂತ ಕೇಳಿದರೆ, 1006 1008 ಎರಡಕ್ಕೂ ಅರ್ಥ ಇದೆ. ಗೊತ್ತಾಯ್ತಿಲ್ಲ, 1008 ಅಂದ್ರೆ ಸ್ಪೆಸಿಫಿಕ್ ಆಗಿ 1008. 1006 ಅಂದ್ರೆ ಏನು? 106 ಜನ ಇದ್ರು ಅಂತ. 106 ಅಂದ್ರೆ ಏನು? 100+6 ಅಂತಲ್ಲ, ಏನರ್ಥ ಅದಕ್ಕೆ? ಮೆನಿ ಅಂತ. ಗೊತ್ತಾಯ್ತು? ಅದೇ ರೀತಿನೇ 1006 ಅಂದ್ರೆ ಏನು? 1006 ಶ್ಲೋಕ ಅಂದ್ರೆ ಏನಾಯ್ತು? ಈಗ ಹೆಚ್ಚು ಶ್ಲೋಕ. ಸೊ ಅದು 1008 ಆಗಬಾರ್ದು ಅಂತಲ್ಲ, ಆಗ ಎನಿಥಿಂಗ್. ಅದು ಅದು ದೋಷ ಅಲ್ಲ, ಅದು ಅರ್ಥದಲ್ಲಿ 1006 1008 ಇದ್ದು ಸರಿ, ಏನು ದೋಷ ಇಲ್ಲ ಅದಕ್ಕೆ. ಪ್ರಕ್ಷಿಪ್ತ ಮಾಡೋದು ಉದ್ದೇಶ ಏನಾಗಿರ್ಬೋದು ಅಂತ ಕೇಳಿದ್ರೆ, ಎರಡು ಮೂರು ಕಾರಣ. ಚಿಕ್ಕಾರೇ ಬರಲಿಲ್ಲ, ಈಗ ಆಚಾರ ಮಾತಲ್ಲೇ ಪ್ರಕ್ಷೇಪ ಆಯ್ತು ಅಂತ ಹೇಳಿಲ್ಲ. ಈಗ ಆಚಾರ ಮಾತ್ರ ಪ್ರಕ್ಷೇಪ ಆದ ಕೂಡ ಯಾಕೆ ಅಕ್ಸೆಪ್ಟ್ ಮಾಡಿದ್ರೆ ಅದನ್ನು? ಅರ್ಥಕ್ಕೆ ವಿರುದ್ಧ ಇಲ್ಲ, ಅಕ್ಸೆಪ್ಟ್ ಮಾಡ್ಕೊಂಡು. ಗೊತ್ತಾಯ್ತು? ಆ ರೀತಿ ಅಕ್ಸೆಪ್ಟ್ ಮಾಡಿದ್ರೆ ತಪ್ಪಲ್ಲ. ಅದನ್ನು ಪ್ರಕ್ಷೇಪ ಮಾಡಿದ ನಾರಾಯಣ ಪಂಡಿತಾಚಾರ್ಯ ಹೇಳಿರ್ಬೋದು, ಓಕೆ ಅಂದಿರ್ಬೋದು, ಏನು ತಪ್ಪಲ್ಲ. ಸೇಡ್ ಇಡಲೇ ಆ್ಯಡ್ ಮಾಡ್ತಾರೆ ಕೆಲಸ. ಗೊತ್ತಾ? ಅಲ್ಲಿ ಏನು ಮಾಡ್ತಾರೆ ಆ್ಯಡ್ ಮಾಡಿದ ತಕ್ಷಣ? ಸೈನ್ ಮಾಡ್ತಾರೆ, ಆ್ಯಡ್ ಅಡ್ಜಸ್ಟ್ ಮಾಡಿದ್ರೆ ಅವಾಗ ವ್ಯಾಲಿಡಿಟಿ ಬಂದ್ಬಿಡೋದು. ಮಾಡಬಾರ್ದು ಅಂತೇನಿಲ್ಲ. ಅಲ್ಲಿ ಅಲ್ಲೇನಿದೆ? ವಿರುದ್ಧಗೊಳ್ಳಲ್ಲ, ವಿರುದ್ಧ ಮಾಡಿದ್ರೆ ತಪ್ಪಾಗುತ್ತೆ. ಅದು ಮಹಾಭಾರತಾದಿಗಳನ್ನೇ ಮಾಡಿದ್ದಾರೆ, ಅದು ವಿರುದ್ಧ ಮಾಡಿದ್ರೆ ಅಕ್ಸೆಪ್ಟ್ ಮಾಡಕ್ಕೆ ಬರಲ್ಲ. ಅನುಕೂಲವಾಗಿದ್ರೆ ಏನು ತಪ್ಪಲ್ಲ. ಗೊತ್ತಾಯ್ತಾ? ಏನು ದೋಷ? ಈ ಚಕ್ರಲ್ಲೂ ಕೂಡ ನೀವೇನೋ ಹೆಸರು ಬರೋದಿಲ್ಲ, ಮುಂದೆ ಬರ್ಕೋತೀರಿ, ಏನು ಯಾರು ಅಡ್ಜಸ್ಟ್ ಮಾಡೋದು, ಡೇಟ್ ಹಾಕಿ ಡೇಟ್ ಹಾಕೋತೀರಿ ತಪ್ಪಲ್ಲ, ಡೇಟ್ ಹಾಕಿದ್ರೆ ಸ್ಟ್ರೈಕ್ ಆಫ್ ಮಾಡಿದ್ರೆ ನೀವು ಮತ್ತೆ ಅಡ್ಜಸ್ಟ್ ಮಾಡ್ಬೇಕು. ಡೇಟ್ ಹಾಕದೆ ಕೊಟ್ಟಿದ್ರೆ ಹಾಕೋಬಹುದು ನೀವು. ಒಂದು ಡೇಟ್ ಹಾಕಿದ್ರೆ ನೀವು ಚೇಂಜ್ ಮಾಡಿಬಿಟ್ರೆ ಏನಾಗುತ್ತೆ ಅಲ್ಲಿಗೆ? ಆ ಡೇಟ್ ಎಲ್ಲ ಇದು ಡೇಟ್ ಅಷ್ಟೇ ಇನ್ವ್ಯಾಲಿಡ್ ಆಗಲ್ಲ, ಏನು ಇನ್ವ್ಯಾಲಿಡ್ ಆಗುತ್ತೆ? ಎಂಟೈರ್ ಚೆಕ್ ಇನ್ವ್ಯಾಲಿಡ್ ಆಗಿ ಆ ಥರ. ಅದು ಸೇರಿಸೋದಕ್ಕೂ ಇಲ್ಲದ್ದು ಸೇರಿಸೋದಕ್ಕೂ ಮತ್ತೆ ಇರೋದನ್ನು ಚೇಂಜ್ ಮಾಡೋದಕ್ಕೂ ವ್ಯತ್ಯಾಸ ಇದೆ. ಆಲ್ಟ್ರೇಷನ್ ಇನ್ ನಾಟ್ ಅಲೋನ್, ಆ ಚೇಂಜ್ ಕೂಡ ಹೇಗಿರಬೇಕು ಅದು ಬರದ ಕಾಂಟ್ರಡಿಕ್ಷನ್ ಇಲ್ಲ, ಅದಕ್ಕೆ ಅದಕ್ಕೆ ವ್ಯಾಲಿಡಿಟಿ ಬಂತದ್ದು, ಇಲ್ಲದ್ರೆ ಬರ್ತಿರಲಿಲ್ಲ. ಆಗಮ ಪ್ರಾಮಾಣ್ಯ ಅನುಭವಸ್ಯಾಪೀತಿ ವಿಷಯ ಭೇದೇನೈವ ಭೇದೋಪಚಾರ. ದೇರ್ಫೋರ್ ಆಗಮ ಪ್ರಾಮಾಣ್ಯನೂ ಅನುಭವ, ಆದ್ದರಿಂದ ಐಕ್ಯ ಆಗಮ ಅಂದು ಹೇಳಿದಾಗ ಅನುಭವ ವಿರುದ್ಧವಾದ್ದರಿಂದ ಅಕ್ಸೆಪ್ಟ್ ಮಾಡೋದಿಲ್ಲ. ಆಗಮ ಪ್ರಾಮಾಣ್ಯ ವಿಷಯ ಪೀತಿ ಯಾವತ್ ಅನೇನ ಅವ್ಯಭಿಚರಿತತ್ವ ನಿಯಮ ಸಾಕ್ಷ್ಯನುಭವಸ್ಯ ಪ್ರಾಬಲ್ಯ ಹೇತುರಿತ್ಯುಕ್ತಂ ಭವತಿ. ಎಷ್ಟು ರೀತಿ ಹೇಳ್ತಾರೆ ಅದು, ಅನೇನ ಅವ್ಯಭಿಚರಿತತ್ವ ನಿಯಮ, ಅದೇ ಆಸ್ ಎ ರೂಲ್ ಕರೆಕ್ಟ್ ಆಗಿರೋ ಅವ್ಯಭಿಚರಿತತ್ವ ನಿಯಮ ಅಂದ್ರೆ ಏನು? ಆಸ್ ಎ ರೂಲ್ ಕರೆಕ್ಟ್ ಆಗಿರೋದು ಯಾವುದಕ್ಕೆ ಅಪ್ಲಿಕಬಲ್? ಸಾಕ್ಷಿಗೊಂದೇ. ಆಸ್ ಎ ರೂಲ್ ಕರೆಕ್ಟ್, ಸಾಕ್ಷಿ ಒಪ್ಪಿದ ಮೇಲೆ ಅದು ಏನೇನು ಮಾಡಿದ್ರೆ ತೆಗಲಿಕ್ಕೆ ಸಾಧ್ಯ ಇಲ್ಲ. ಸಂಶಯ ಬಂತು ಅಂದ್ರೆ ತಕ್ಷಣ ಏನರ್ಥ ಅದಕ್ಕೀಗ? ಸಾಕ್ಷಿ ಅಕ್ಸೆಪ್ಟ್ ಮಾಡಿಲ್ಲ, ಸಾಕ್ಷಿ ಅಕ್ಸೆಪ್ಟ್ ಮಾಡಿಲ್ಲ. ಅದೇ ನಮ್ಗೇನೇನು ಸ್ಪಷ್ಟ ದೂರದ ನೋಡಿದ ಬೆಟ್ಟಿಂಗ್ ಶುರು ಮಾಡಿದೆ, ಅದು ಬೆಳ್ಳಿರಿ ಅಂತ ಶುರು ಮಾಡಿದೆ, ಅಲ್ಲ ಅಂತ ಒಬ್ಬನು ಹೌದು ಅಂತ ಒಬ್ಬನು, ಆಮೇಲೆ ಸೋತ್ ಬಿಟ್ಟು, ಆಮೇಲೆ ನೋಡಿದೆ ಹೌದು ತಪ್ಪು ಹೇಳಿದೆ. ಸೊ ಸಾಕ್ಷಿ ಒಪ್ಪಿಲ್ಲ ಅಂತ ತಾನೇ ಒಪ್ಕೋತಾನೀಗ. ಸಾಕ್ಷಿ ಒಪ್ಪಿದ್ದರೆ ಮಾತ್ರ ಆಗ್ತಿತ್ತು, ಮೊಸರು ಏ ಸಾಕ್ಷಿ ಒಪ್ಪಿ ಬೇರೆ ಹೇಳಿ ಮಾತಾಡ್ದ, ಅದು ಒಳಗೆ ನೋಡಿದ ಸಾಕ್ಷಿ ಒಪ್ಪಿಲ್ಲ, ಎಷ್ಟು ಹಠ ಹೇಳಿದ ಕೆಲವು ವಿಷಯ ಮಾತಾಡ್ತಾನೆ, ಅವ್ರು ಬಂದೇ ಬಂದಿಲ್ಲ ಅಂತೆ, ಒಳಗೆ ಶೇಕಿ ಇರುತ್ತೆ, ಏನಾಗುತ್ತೋ ಏನು ಗೊತ್ತಿ, ಏನಾಗುತ್ತೆ ಟೆನ್ಷನ್ ಇರುತ್ತೆ. ಆ ಟೆನ್ಷನ್ ಇದ್ರೆ ಸಾಕ್ಷಿ ಒಪ್ಪಿಲ್ಲ ಅಂತ ಅರ್ಥ. ಸಾಕ್ಷಿ ಒಪ್ಪಿದಾಗ ಏನು ಮಾಡ್ತಾನೆ ಅವನು? ನೋಡ್ಕೊಂಬೋ ಎಷ್ಟು ಬೇಕಾದ್ರಾಗಿ, ನಾನು ಇಲ್ಲೇ ಕೂತಿರ್ತೀನಿ ನೋಡ್ಕೊಂಬ, ಗ್ಯಾರಂಟಿ ಅಂದರೆ ಗ್ಯಾರಂಟಿ. ಅದಕ್ಕೆ ಏನಾಯ್ತು ಗೊತ್ತಾ, ಅಲ್ಲಿ ದೂರದ ಉಚ್ಚೇಶ್ವರ ಒಸ್ಕುದ್ರೆ ಕಾಣಿಸ್ತು ದೂರದಲ್ಲಿ, ಇವಿಬ್ರು ನೋಡ್ತಾ ಇದ್ದಾರೆ, ಕದ್ರು ವಿನತ ಇಬ್ಬರು ನೋಡ್ತಾ ಇದ್ದಾರೆ. ಆ ಕುದುರೆ ಪೂರ್ತಿ ಬೆಳಗಿದೆ ಅಥವಾ ಬಾಲ ಮಾತ್ರ ಕಪ್ಪಿದೆಯೋ ಅಂತ ಪ್ರಶ್ನೆ ಹಾಕ್ಕೊಂಡು ಇಬ್ಬರು ಬೆಟ್ಟಿಗೆ ಶುರು ಮಾಡಿದ್ರು. ಇಬ್ಬರು ಯಾರವರು? ಸೌತಿಯರು. ಅದೇ ಕಶ್ಯಪ ಹೆಂಡ ಅಂದ್ರೇನೆ. ಅವಾಗ ಏನು ಮಾಡಿದ್ರು ಅವ್ರು? ಕದ್ರು ಏನು ಮಾಡಿಬಿಟ್ಲು ಅವಳು? ಇಲ್ಲ ಎಲ್ಲ ಬೆಳಗಿಲ್ಲ, ಬಾಲ ಮಾತ್ರ ಕಪ್ಪಿದೆ ಅಂತೇಳಿ. ಇವಳು ಇಲ್ಲ ಇಲ್ಲ ಎಲ್ಲ ಬೆಳಗಿದೆ ಅಂತೇಳಿ. ಅವಳಿಗೆ ತಕ್ಷಣ ಗೊತ್ತಾಗ್ಬಿಡ್ತು, ಮಾತಿಗೆ ಅಂದಿದ್ದಷ್ಟೇ ಬಾಲ ಕಪ್ಪಿದೆ ಅಂತೇಳಿ ಗೊತ್ತಾಯ್ತು ಅವಳಿಗೆ. ಇವಳು ಬಿನಂತ ಸುಮ್ಮನೆ ಹೋಗ್ಬಿಟ್ಲು, ಕರೆಕ್ಟ್ ಹೇಳಿದ್ರೆ ಹೊರಟ್ಬಿಟ್ಲು, ಇವಳು ಹಾಗಲ್ಲ, ಡೌಟ್ ಬಂತಿವಳಿ, ಪಾಸಿಟಿವ್ ಬಂದ್ಬಿಡ್ತು. ತಕ್ಷಣ ಏನು ಮಾಡಿದ್ಲು? ಬಾಲ ಕಪ್ಪು ಕಾಣಬೇಕು, ಕಪ್ಪು ಕಂಡ್ರೆ ನೀನು ದಾಸಿ ಆಗಬೇಕು, ನಾನು ಹೇಳಿದ್ದು ಸರಿ ಆದರೆ ನೀನು ದಾಸಿ ಆಗಬೇಕು, ನೀನು ನಾನು ದಾಸಿ ಆಗ್ತೀರಿ ಅಂತ ಹೇಳಿದರು. ಈ ಒಷ್ಟು ತಪ್ಪು ಸುಳ್ಳಿನ ಪ್ರಶ್ನೆ ಎಲ್ಲ ಬೆಟ್ಟಿಗೆ ಸೇರಿ ಕಟ್ಕೊಂಡಿದ್ದಾರೆ, ಈಗ ದಾಸಿ ಆಗಬೇಕಾಗಿದೆ, ತನ್ನ ಮಕ್ಕಳನ್ನೆಲ್ಲ ಕರೆ ಮೀಟಿಂಗ್ ಮಾಡ್ತಾಳೆ. ಈ ಪರಿಸ್ಥಿತಿ ಹೀಗಾಗಿಬಿಟ್ಟಿದೆ, ಅದು ಬೆಳಗಿಲ್ಲ ನೋಡಿ, ಸಾಕ್ಷಿ ಒಪ್ಪಿಲ್ಲ, ಬೆಟ್ಟಿಂಗ್ಸ್ ಮಾಡಿದ್ರೆ ಸಾಕ್ಷಿ ಒಪ್ಪಿಲ್ಲ, ಬೆಳಗಿಲ್ಲ ನೀವು ಅದ್ರ ಕಪ್ಪಿಲ್ಲ, ಕಪ್ ಮಾಡ್ಬೇಕು ನೀವೀಗ. ಅದಕ್ಕೇನು ಮಾಡಬೇಕು? ಬಾಲ ಸುತ್ತಿ ಹೋಗ್ಬಿಡಿ ಹೋಗಿ ಅಂತ ಹೇಳ್ತಾರೆ. ಕೆಲವರು ಒಪ್ಪೋದಿಲ್ಲ ಅದನ್ನು, ಶೇಷ್ಠಿಯವರೆಲ್ಲ ಒಪ್ಪೋದಿಲ್ಲ ಅದನ್ನು, ಗೊತ್ತಾಯ್ತಿಲ್ಲ. ಒಂದು ಗುಂಪೆಲ್ಲ ಪ್ರೊಟೆಸ್ಟ್ ಮಾಡುತ್ತೆ, ಅವಗಳು ಶಾಪ ಕೊಡ್ತಾಳೆ, ನೀವೆಲ್ಲ ಯಜ್ಞದಲ್ಲಿ ಸುಟ್ಟು ಹೋಗ್ರಿ, ಶಾಪ ಕೊಡ್ತಾಳೆ. ಅದು ಆಶ್ಚರ್ಯಕರಿಗೆ ಸಾಯೋದೆಲ್ಲ ಅಂತ ಹತ್ರ ಸಾಯಿ, ಎಲ್ಲ ಅವುಗಳು ಕೆಟ್ಟವಾಗಿರೋದಿಲ್ಲ. ಕೆಲವೊಮ್ಮೆ ಏನು ಮಾಡುತ್ತೆ, ಶಾಪಕ್ಕೆ ಕಜ್ಜಿ ಒಪ್ಕೊಂಡ್ಬಿಡ್ತಾವೆ, ಅವ ಸುತ್ತಕೊಂಡ್ಬಿಡ್ತಾವೆ. ಇವ್ರು ನೋಡಿದಾಗ ಕಪ್ಪು ಕಂಡ ಕಾಣುತ್ತೆ, ಆಗುತ್ತೆ ಸುಳ್ಳು ಸುಳ್ಳು, ಕೊನೆಗೆ ಏನೋ ಆಗಿಬಿಟ್ಟು ಕೊನೆ ಮೋಸ ಅಂತ ಆಮೇಲೆ ಗೊತ್ತಾಗುತ್ತೆ, ಗೊತ್ತಾಯ್ತಾ. ಇದೆಲ್ಲ ಅನೇಕ ಕಥೆಗಳಲ್ಲಿ ಕೂಡ ಏನು ತೋರಿಸ್ತಾ ಇದೆ ಅಂದರೆ, ಎಲ್ಲೇ ಬೆಟ್ಟಿಂಗ್ಸ್ ಕಟ್ಟಬೇಕಾದ್ರೆ 100% ಗ್ಯಾರಂಟಿ ಇದ್ದು ಕಟ್ಟೋದು ಬೇರೆ, ಗ್ಯಾರಂಟಿ ಇಲ್ಲದೆ ಕಟ್ಟೋದು ಬೇರೆ. ಅವ್ರು ಕಟ್ಟದೆ ಅಂತ ನಾನು ಕಟ್ತೇನೆ ಅಂತ ಕಟ್ಬಿಟ್ಟು ಕಳ್ಕೊಂಡ್ಬಿಡ್ತಾರೆ. ಗ್ಯಾರಂಟಿ ಅಂತ ಏನು ಮಾಡೋದು? ಸೋಲೋದೇ ಇಲ್ಲ. ಅರ್ಥ ಆಯ್ತಾ? ಅದಕ್ಕೆ ಏನು ಮಾಡಿದೆ? ಸೆಕೆಂಡ್ ಏನು ಮಾಡ್ತಿದ್ದ? ಮೋಸ ಮಾಡ್ತಿದ್ದ. ಧರ್ಮರಾಜ ಕರೆಕ್ಟ್ ಇದ್ರು ಕೂಡ ಮೋಸ ಮಾಡ್ತಿದ್ದ, ಧರ್ಮರಾಜನ ಗೊತ್ತಾಗಲಿಲ್ಲ. ಗೊತ್ತಾದ್ಮೇಲೆ ಏನು ಮಾಡಕ್ಕೆ ಬರೋದಿಲ್ಲ. ಇದೆಲ್ಲ ಅರ್ಥ ಮಾಡಿಕೊಂಡ್ರೆ ಸಾಕ್ಷಿ ಒಪ್ಪಿ ಮಾತಾಡೋದಕ್ಕೂ ಒಪ್ಪದೆ ಮಾತಾಡೋದಕ್ಕೂ ತುಂಬ ವ್ಯತ್ಯಾಸ ಇದೆ. ಎಷ್ಟೊತ್ತೆ ಮಾತು ಹೇಗಾಡ್ಬಿಡ್ತೀವಿ ನಾವೀಗ? ಅವನೊಂದು ಮಾತ್ರ ನಾವೊಂದು ಮಾತಾಡೋದು ಅಷ್ಟೇ. ನೀನು ಹುಚ್ಚಾರಿ ಮಾ ಹುಚ್ಚ ಅಂತ ಶುರು ಮಾಡ್ತಾನೆ ಮತ್ತೆ. ಯೋಚನೆ ಮಾಡಬೇಕು, ಅದು ನಾನು ಹುಚ್ಚನ ಅಲ್ಲ, ಅದು ಹೇಳಿದ್ದಾನೆ ತಪ್ಪದು, ಅವ್ನು ಹೇಳಿದ ಪುಣ್ಯ ಹೋಗ್ತದೆ ಅವನಿಗೆ. ಇಷ್ಟೆಲ್ಲ ಬ್ಯಾಲೆನ್ಸ್ ಮಾಡೋಕೆ ಟೈಮ್ ಇರಲ್ಲ ಅವನಿಗೆ, ಗೊತ್ತಾಯ್ತಿಲ್ಲ. ತಕ್ಷಣ ಒಂದು 10 ಮಾತಾಡಿ ಅವನ ಬೈದಕ್ಕೆ ಇವನು ಇವನು ಹೊಡೆದೇ ಬಿಡ್ತಾರೆ. ಎಷ್ಟೋ ಸಲ ಹೊಡಿತೀರಿ ಅಂತ ಹೊಡೆದೇ ಬಿಡ್ತಾರೆ, ಇವನೇ ಕೇಸ್ ಬರುತ್ತೆ. ಅವ್ನು ಬೈದಿದ್ದಕ್ಕೆ ಕೇಸ್ ಇಲ್ಲ, ಹೊಡೆದಿದ್ದಕ್ಕೆ ಕೇಸ್ ಬರುತ್ತೆ. ಇದ್ರ ಮೇಲೆ ಎಂತೋ ಕೇಸ್ ಅಂತ ಕೇಸ್ ಆಗ್ಬಿಟ್ಟು ಪಜೀತಿ ಅಂತ ಹೋಗ್ಬಿಡ್ತಾರೆ. ಇದೆಲ್ಲ ಯಾತಕ್ಕೆ ಹೇಳಿದ್ದು ಅಂದರೆ, ಸಾಕ್ಷಿನ ನಾವು ಏನಾದ್ರು ಕಂಟ್ರಿಬ್ಯೂ ಸರಿಯಾಗಿ ಎಕ್ಸ್ಪೋಸ್ ಮಾಡಿದೆ ಹೊತ್ತು, ಅವ ಸಾಕ್ಷಿನ ಏನು ಮಾಡಿದ್ದೇವೀಗ? ಸಪ್ರೆಸ್ ಮಾಡಿಬಿಟ್ಟಿದ್ದೆ, ಸಪ್ರೆಸ್ ಮಾಡಿಬಿಟ್ಟು ಸಾಕ್ಷಿನೂ ಸಪ್ರೆಸ್ ಮಾಡಿ, ಮೈಂಡು ಸಪ್ರೆಸ್ ಮಾಡಿ, ಬೇರೆ ಏನು ಮಾಡಿದ್ರೆ ತಪ್ಪು 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 ಆನ್ಸರ್ ಬರೋದು. ಯಾವಾಗ ಸಾಕ್ಷಿ ನಾವು ಮೇನ್ ಮಾಡಿಬಿಡ್ತೇವೆ, ಮೇನ್ ವ್ಯಕ್ತಿ ಮುಂದೆ ಬಿಟ್ಟಾಗ ಲೆಕ್ಕ ಈಗ ಅವ ಏನು ಮಾಡುತ್ತದ? ಎಲ್ಲ ಕಡೆ ಬ್ಯಾಲೆನ್ಸ್ ಮಾಡುತ್ತೆ. ಅವ್ರಿಗೆ ಅವ್ರಿಗೆ ಸುಖದಕ್ಕೆ ಸಮಯಕೃತ್ವ, ಏನು ಮಾಡಿದ್ರೆ ಅವ್ರು ಬ್ಯಾಲೆ ಅಪ್ಸೆಟ್ ಆಗೋದೇ ಇಲ್ಲ, ಅಷ್ಟು ಫರ್ಮ್ನೆಸ್ ಬಂದ್ಬಿಡೋದು. ಅದಕ್ಕೆ ಸ್ಥಿತ ಪ್ರಜ್ಞೆ ಅಂತ ಇದೆ, ಸ್ಥಿತ ಪ್ರಜ್ಞೆ, ಜ್ಞಾನ ಸ್ಥಿರವಾಗೋದು. ಜ್ಞಾನ ಬರೋದು ಬೇರೆ, ಜ್ಞಾನ ಸ್ಥಿರವಾಗೋದು ಬೇರೆ. ಸಿಮೆಂಟ್ ಹಾಕ್ಬಿಡ್ತಾನೆ, ಪೂರ್ತಿ ಫ್ಲೋ ಸಿಮೆಂಟ್ ಹೊಡೆದ್ಬಿಡ್ತಾರೆ, ಆ ನೀರು ಬಿಟ್ಬಿಡೋದು, ಎಲ್ಲ ಹೊಡ್ಕೊಂಡು ಹೋಗ್ಬಿಡುತ್ತೆ. ಯಾವಾಗ ಹೊಡ್ಕೊಂಡು ಹೋಗೋದಿಲ್ಲ ಅದು? ಸೆಟ್ ಆದ್ಮೇಲೆ ಹೊಡ್ಕೊಂಡು ಹೋಗೋದೆ, ಸೆಟ್ ಆಗಬೇಕದು. ಸೆಟ್ ಆದಮೇಲೆ ಏ ಹೊಡೆದ್ರೂ ಹೋಗೋದಿಲ್ಲ, ಇಲ್ಲಿ ಬರೀ ಜಸ್ಟ್ ನೀರು ಬಿಟ್ಟು ಹೊಡ್ಕೊಂಡು ಹೋಗ್ತಾ ಇರ್ತದೆ, ಚೂರು ಉಳಿಯೋದಿಲ್ಲ, ಹಾಗೆ ಹೋಗ್ಬಿಡೋದು. ಅದಕ್ಕೆ ನಮ್ಮ ಜ್ಞಾನ ಶಾಸ್ತ್ರ ಓದೋದು ಅಂದ್ರೆ ಏನೀಗ? ಮೊದಲು ಶ್ರವಣ ಮಾಡೋದು, ಆಮೇಲೆ ಮರಣ ಅಂಬೋದು ಏನದು? ಕ್ಯೂರಿಂಗ್, ಅದು ಕ್ಯೂರಿಂಗ್ ಪ್ರೊಸೆಸ್. ಆಮೇಲೆ ಓಡಾಡಿ ಧ್ಯಾನ ಪ್ರೊಸೆಸ್, ಎಷ್ಟು ಹೊರಟೆ ಹೊರಟೆ ಹೊರಟೆವರು ಏನಾಗುತ್ತೆ? ಮೊದಲೇ ಹೊಡೆದ್ಬಿಟ್ರೆ ಸಿಮೆಂಟ್ ಹೋಯ್ತು, ಇಬ್ರು ಕಾಲು ಹೋಯ್ತು, ಎಲ್ಲ ಹೋಯ್ತು. ಅದಕ್ಕೆ ಶ್ರವಣ ಮನನ ಧ್ಯಾನ 3 ಸ್ಟೇಜ್ ಇದೆ. ಅದಾಗದೆ ಹೋದ್ರೆ ಉಪನಯನ ಮಾಡಿದೆ ಅಷ್ಟೇ, ಅದರಿಂದ ಅವನು ಸರ್ವಜ್ಞ ಆಗಲಿಲ್ಲ. ಆಮೇಲೆ ಗಾಯತ್ರಿ ಅಪ್ಪ ಮಾಡಿ 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 ಸಿದ್ಧಿಯವರು ದಿವಸ ಹತ್ತು ಮಾಡ್ತಾ ಇದ್ದಾನೆ ಅಂತ ತಿಳ್ಕೊಂಬೋಣ. ಒಂದು ಸೇಫ್ ಅವನು, ಏನು ಹೊಡಿತಾ ಅವನಿಗೆ ಹತ್ತು ಮಾಡಿದ್ರಿಂದ ಬ್ರಾಹ್ಮಣ್ಯ ಉಳಿದ್ಬಿಡ್ತು. ಅದು ನೂರು ಮಾಡ್ದ, ಸ್ವಲ್ಪ ಶ್ರೇಷ್ಠ ಬ್ರಾಹ್ಮಣ, ದಾನ ಧರ್ಮ ಇಸ್ಕೊಳ್ಳೋಕೆ ಶಕ್ತಿ ಬಂತವನಿಗೆ. ಸಾವಿರ ಮಾಡಿದೆ ದಿವಸಕ್ಕೆ, ಅವ್ರು ಸಿದ್ಧಿ ಬಂದ್ಬಿಡು. ಸಾವಿರ ಮಾಡಿದ್ರೆ 16 ವರ್ಷಕ್ಕೆ 8 ವರ್ಷಕ್ಕೆ ಉಪನಯನ ಮಾಡಿ ದಿವಸ 30,000 ಮಾಡ್ತಿದ್ರೆ ಕರೆಕ್ಟ್ 16 ವರ್ಷಕ್ಕೆ ಎಷ್ಟಾಗುತ್ತದ? 1 ಕೋಟಿ ಆಗಿಬಿಡುತ್ತೆ. ಸಿದ್ಧಿ ಬರುತ್ತಾಗ ಗೋಪಾಲ ಸಿದ್ಧಿ ಬಂದು, ನಮಗೆಲ್ಲ ಗಾಯತ್ರಿ ಸಿದ್ಧಿ ಬಂದಿಲ್ಲ, ಏನು ಬಂದಿದೆ? ಬ್ರಾಹ್ಮಣ್ಯ ಉಳ್ಕೊಂಡಿದೆ, ಮಾಡ್ತಿದ್ರೆ ಅದೂ ಇಲ್ಲ. 3 ದಿವಸ ಹತ್ತು ಬಿಟ್ಬಿಟ್ರೆ ಏನಾಗುತ್ತಂತೆ? ಬ್ರಾಹ್ಮಣ್ಯ ಗಾನ್. ರಿನಿವಲ್ಗೆ ಕೊಟ್ಟಿರ್ತಾರೆ ನೋಡಿದ್ರೆ, ಲೈಸೆನ್ಸ್ ರಿನಿವಲ್ ಅಷ್ಟರೊಳಗೆ ಕೊಟ್ಟರೆ ರಿನಿವಲ್ ಮಾಡ್ಬಿಡ್ತಾರೆ. ಇಲ್ಲದವ್ರೆ ಮತ್ತೆ ಅಥವಾ ಎಲ್ಲ ಶುರು ಮಾಡ್ಬೇಕು, ಮತ್ತೆ LIC ಪಾಲಿಸಿ ಬಡ್ಡಿ ಮೆಡಿಕಲ್ ಎಕ್ಸಾಮ್ ಮಾಡ್ಬೇಕು ಮತ್ತೆ. ಸೊ ಬೇಡ ಭಾರ ಆಗಿಬಿಟ್ರೆ ಬರೀ ಮೆಕ್ಯಾನಿಕ್ ಸುಮ್ಮನೆ ಮಾಡೋದು, ರಿನಿವ್ ಮಾಡಲ್ಲ ಅದನ್ನು. ಸಿಸ್ಟಮೆಟಿಕ್ ಮೊದಲಿಂದ ಶುರು ಮಾಡಿ ಹೇಗೆ ಹಾಗೆ ಮಾಡಿಬಿಡ್ತಾರೆ, ಅಷ್ಟರೊಳಗೆ ಮಾಡ್ಬೇಕು. ಸೊ 3 ಡೇಸ್ ಟೈಮ್ ಇರೋದು ಅಷ್ಟರೊಳಗೆ. ಅಂದರೆ ಮೂರು ದಶಗಾಯತ್ರಿ ಯಾತಕ್ಕೆ, ಮೂರು ಯಾತಕ್ಕೆ ಕೊಟ್ಟರು ಆಚಾರ ಅಂದರೆ ಮೂರು ಕಾರಣ ಇದೆ. 1008, 1100 ಯಾತಕ್ಕೆ ಇಟ್ಕೊಂಡ್ರಂದ್ರೆ ಹತ್ತಿನ ಬ್ರಾಹ್ಮಣ ದಶಗಾಯತ್ರಿ ಬ್ರಾಹ್ಮಣರು ಅಂತ ಹೆಸರು. ದಶಗಾಯತ್ರಿ ಬ್ರಾಹ್ಮಣರು ಬರೀ ಬ್ರಾಹ್ಮಣರು, ಗೊತ್ತಾಯ್ತಾ? ಎರಡನೇವನು ಅವನು ಇದಕ್ಕೂ ಉಪಯೋಗ ಬ್ರಾಹ್ಮಣ, ವಿಶೇಷವಾದ ದಾನ ಪ್ರತಿಗ್ರಹ ಅರ್ಹನಾದ ಬ್ರಾಹ್ಮಣ ಅವನು. ಇವನು ಸಿದ್ಧಿ ಇರೋ ಬ್ರಾಹ್ಮಣ. ಅದಕ್ಕೆ ನಾವು ಯಾವ್ದಾಗಬೇಕು ಅಂತ ಹೇಳಬೇಕು, ಮೂರು ಇಟ್ಕೊಂಡಿದ್ದಾರೆ. 10 ಸಾಮಾನ್ಯ ಉಳಿಸ್ಕೊಂಡ್ರೆ ಯಾತಕ್ಕೆ ಅಂದರೆ ಬ್ರಾಹ್ಮಣ ಒಂದು ಹೆಸರು ಬರಲಿಕ್ಕೆ ಅಷ್ಟೇ. ದಿವಸಕ್ಕೆ 3 ಆಗ, ಹೌದು, 1,000 ಮಾಡಿದ್ರೆ 3,000 ಭತ್ತ ಆಗ್ತಾರೆ, ಮಧ್ಯಾಹ್ನ 3,000. ಅದಕ್ಕೆ ಬ್ರಾಹ್ಮಣರಿಗೆ ಏನಾಗಿತ್ತು ಅಂದರೆ ಅಷ್ಟು ಸಮಾಜ ರೆಸ್ಪೆಕ್ಟ್ ಇತ್ತು, ಅಷ್ಟು ಹೌದು ಅಷ್ಟು ಮಾಡ್ತಾನೆ. ಅದರಿಂದಾಗಿನೆ ಅವ್ರಿಗೆ ಸ್ಪೆಷಲ್ ಬೆನಿಫಿಟ್ ಸಿಕ್ತಿತ್ತು. ಸೈಂಟಿಸ್ಟಿಗೆಲ್ಲ ಸ್ಪೆಷಲ್ ಇದನ್ನು ಕೊಡ್ತಾರೆ. ಈ ಆರ್ಮಿಗಿರೋ ಬೆನಿಫಿಟ್ ಎಲ್ಲ ಸಿವಿಲ್ ಸರ್ವಿಸಸ್ ಕೊಡೋದಿಲ್ಲ ಡಿಫೆನ್ಸ್. ಯಾಕೆಂದ್ರೆ ಕ್ವಶನ್ ಆಫ್ ಲೈಫ್ ಆ್ಯಂಡ್ ಡೆತ್. ಅವರು 24 ಅವರ್ಸ್ ಊಟ ತಿಂಡಿ ಅಲ್ಲೇನು ಅವಕಾಶ ಇರೋದಿಲ್ಲ, ಉಪವಾಸ ಇರಬೇಕಾಗುತ್ತೆ, ಚಳಿ ಮಳೆ ಎಲ್ಲ ಎದುರಿಸ್ಬೇಕು. ಅದು ಎಷ್ಟೋ ಬೆನಿಫಿಟ್ಸ್ ಅವರಿಗಿದೆ. ಅದಕ್ಕೇನೆ ಬ್ರಾಹ್ಮಣ ಯಾತಕ್ಕೆ ಮಹತ್ವ ಕೊಡ್ತಿದ್ರು ಅಂದರೆ, ಇಷ್ಟು ದಿವಸ 3,000 ಆಚೆಪ ಮಾಡ್ತಾರೆ ಅಂತ ಅದ್ರ ಪ್ರಭಾವದಿಂದ ಏನಾಗ್ತಾ ಇತ್ತು? ಇಡೀ ಸಮಾಜಕ್ಕೆ ಒಳ್ಳೇದಾಗ್ತಿತ್ತು. ಅದಕ್ಕೆ ಅವ್ನಿಗೆ ಭಾರಿ ಗೌರವ ಬರ್ತಿತ್ತು. ಈಗ ಎಲ್ಲರದ್ದು ತಾನೇ ಇದ್ದು ಗೌರವ ಕೂಡ ಯಾಕೆ ಕೊಡ್ತಾರೆ? ಅವರಿಗಿಂತ ಹೋಪ್ಲೆಸ್, ಅವರಂತಿದ್ರೆ ಎಷ್ಟೋ ಪುಣ್ಯ, ಅವರಿಗಿಂತ ಹೋಪ್ಲೆಸ್ ಆಗಿಬಿಟ್ಟಿರ್ತಾನಲ್ಲ, ಗೌರವದ ಪ್ರಶ್ನೆ ಬರೋದಿಲ್ಲ. ಸೊ ಬ್ರಾಹ್ಮಣ ತಪಸ್ಸು ಅದೇ ನಿಲ್ಲೋದಿಲ್ಲ. ಅದ್ರಲ್ಲಿ ಏನು ಸೇರ್ತಾನೋ, ಓದ್ತಾ ಓದ್ತಾ ಏನು ಮಾಡ್ತಾ ಬರ್ತಾನೋ ಅವನೀಗ? ಅದು ಗಾಯತ್ರಿ ಬದಲು ಎಲ್ಲ ಸೇರಿದೆ. ಗಾಯತ್ರಿ ಮಂತ್ರರು ಸುಮ್ಮನೆ ಹೇಳೋದಿಲ್ಲ ಅವನೀಗ. ಗಾಯತ್ರಿ ಮಂತ್ರದಲ್ಲಿ ಬ್ರಹ್ಮಸೂತ್ರ ಅರ್ಥ ಇದೆ, ಗಾಯತ್ರಿ ಪ್ರತಿಯೊಂದು ಉಪನಿಷತ್ ಅರ್ಥ ಇದೆ, ಮಹಾಭಾರತ ಎಲ್ಲ ಅರ್ಥ ಇದೆ. ಆ ಅರ್ಥ ಮಾಡಿ ಎಲ್ಲ ಅನುಸಂಧಾನ ಮಾಡ್ತಾ ಇರ್ತಾನೆ. ಸೊ ಗಾಯತ್ರಿ ಕವರ್ಸ್ ಹೋಲ್ ಥಿಂಗ್, ಗೊತ್ತಾಯ್ತು? ಗಾಯತ್ರಿ ಎಲ್ಲದನ್ನು ಕವರ್ ಮಾಡಿಬಿಡೋದ್ರಿಂದ ಆ ಅನುಸಂಧಾನ ಬರಬೇಕು ಅವನಿಗೆ, ಅದು ಬರಲ್ಲ. ಒಂದೇ ನೀವು ಏನು ಮಾಡ್ಬೋದು ಈಗ, ಅನುಸಂಧಾನ ಬರೋದಿಲ್ಲ 1,000 ಹೇಗೆ ಮಾಡಬೇಕು ಅಂತ ಕೇಳಿದ್ದೆ. ಆ ಸಿಂಪಲ್, ಅದಕ್ಕೇನು ಮಾಡಿಬಿಟ್ರಾಗ ಈ ಶಾಸ್ತ್ರ ಓದೋ ಚಾನ್ಸ್ ಇದ್ರೆ ಗಾಯತ್ರಿ ಕಡಿಮೆ ಮಾಡೋ, ನೋ ಪ್ರಾಬ್ಲಮ್ ಅಂದ್ಬಿಟ್ಟು, ಗೊತ್ತಾಯ್ತು? ಯಾಕೆಂದ್ರೆ ಗಾಯತ್ರಿನೇ ಓದ್ತಾ ಇದ್ದ ಲೆಕ್ಕ, ಶಾಸ್ತ್ರ ಪಾಠ ಓದ್ತಿದ್ರೆ ಏನು ಓದ್ತಿದ್ದಾಗ ಲೆಕ್ಕ ನೀವೀಗ? ಶಾಸ್ತ್ರ ಪಾಠ ಇಲ್ಲ, ಪಾಠ್ಯ ರಜೆ ಬಂತು, ಅವಾಗ ಏನು ಮಾಡಬೇಕು? ಅವಾಗ ಬಾರ 1,000 ಮಾಡ್ಬೇಕು, ಬೇರೆ ದಾರಿ ಇಲ್ಲ. ಇದೊಂದಿಗೆ ಸ್ಕಿಪ್ ಮಾಡಕ್ಕೆ ಬರೋದಿಲ್ಲ. ಅಲ್ಲ ಒಂದು ಪಾರಾಯಣ ಮಾಡ್ತೀನಿ ಅಂತೀರಿ, ನೋ ಪ್ರಾಬ್ಲಮ್, ಸಬ್ಸ್ಟಿಟ್ಯೂಟ್ ಅದು, ಗೊತ್ತಾಯ್ತು? ಒಂದು ಸಬ್ಸ್ಟಿಟ್ಯೂಟ್ ಆಗಬೇಕು. ಗಾಯತ್ರಿ ಇಸ್ ಕುಲ್ಟು ಆಲ್, ಆದ್ರಿಂದ ನೀವು ಗಾಯತ್ರಿನೂ ಮಾಡೋದಿಲ್ಲ, ಏನೂ ಮಾಡೋದಿಲ್ಲ, ಅವಾಗ ಏನಾಯ್ತು? ಅದು ವೇಸ್ಟ್ ಆಯ್ತು. ಅದು ಈ ಓಓಡಿ ಕಾನ್ಸೆಪ್ಟ್ ಇದ್ದಾಗ ಸೈನ್ ಮಾಡ್ದೇನೋ ಸಂಬಳ ಯಾತಕ್ಕೆ ಬರುತ್ತೆ ಅಂದರೆ ಆ ವ್ಯವಸ್ಥೆಯಲ್ಲಿ ಹೋಗಿದ್ದಾರೆ. ಸೊ ಗಾಯತ್ರಿ ಮಂತ್ರ ಕಡಿಮೆ ಮಾಡ್ತಾನೆ, ಶಾಸ್ತ್ರ ಪಾಠ ಓದ್ತಾ ಇದ್ರೆ ಏನಾಯ್ತು? ಈಗ ಬ್ಯಾಲೆನ್ಸ್ ಆಗ್ತಾ ಇತ್ತು, ದೇರ್ಫೋ ನೋ ಪ್ರಾಬ್ಲಮ್. ಅನುಸಂಧಾನ ಬಂತು, ನೋ ಪ್ರಾಬ್ಲಮ್, ಅಲ್ಲೇ ಓದ್ತಾನೋ. ಅನುಸಂಧಾನ ಬರದೆ ಶಾಸ್ತ್ರ ಪಾಠ ಓದ್ತಾನೆ, ಮೇಕಪ್ ಮಾಡ್ತಾನೆ, ಅದು ಪ್ರಾಬ್ಲಮ್ ಅಲ್ಲ. ಈ ಪ್ರೊಫೆಸರ್ಗೂ ಸಂಬಳ, ಸ್ಟೂಡೆಂಟ್ಸ್ ಫೆಲೋಶಿಪ್ ಇದ್ರೆ ಹೇಗೋ ಆಗಿ, ಸ್ಟೂಡೆಂಟ್ಸ್ ಸ್ಕಾಲರ್ಶಿಪ್ ಕೊಡ್ತಾರೆ, ಅವನಿಗೆ ಸಂಬಳ ಕೊಡಿ, ಇಬ್ಬರಿಗೂ ಮ್ಯಾನೇಜ್ ಆಗ್ತಿದೆ ಆ ರೀತಿ. ಆದರೆ ಹೆಚ್ಚು ಬೆನಿಫಿಟ್ ಇರೋದು ಯಾರಿಗೆ? ಪ್ರೊಫೆಸರಿಗೆ. ಅದೇ ರೀತಿ ಗಾಯತ್ರಿ ಸಿದ್ಧಿ ಬಂದ ಮೇಲೆ ಇರೋ ಮಹತ್ವ ತುಂಬ ಜಾಸ್ತಿ. ಒಂದು ಸಿದ್ಧಿ ಬಂತು ಅಂದರೆ ಅದು ರೀತಿಯೇ ಬೇರೆ, ಅವಾಗ ಎಲ್ಲ ಕಡೆ ಗಾಯತ್ರಿನೇ ಕಾಣ್ತಾನೋ. ಪ್ರತಿಯೊಂದರ ಕಡೆ ಅನುಸಂಧಾನ ಹೇಗೆ ಬರುತ್ತೆ ಅಂದರೆ, ಪ್ರಾಣಾಯಾಮ ಕೂತ ಮಾಡೋರು ಬೇರೆ, ಸರಿಯಾಗಿ ಹೋಲ್ಡ್ ಬಂದಮೇಲೆ ಮಾತಾಡ್ತಾನೆ ಪ್ರಾಣಾಯಾಮ ಮಾಡ್ತಾನೆ, ಯಾಕೆ ಪ್ರಾಣ ಫುಲ್ ಕವರ್ ಇಟ್ಟಿರ್ತಾನೆ. ಮತ್ತೆ ಟೆನ್ಷನ್ ಮಾಡ್ಕೊಂಡು ಎಷ್ಟು ಪ್ರಾಣ ಬಿಡ್ಬೇಕು ಅಷ್ಟೇ ಬಿಡ್ತಾನೆ. ಅವಾಗ ಯಾವಾಗಲೂ ಪ್ರಾಣಾಯಾಮ. ಅದನ್ನೇ ಭಗವದ್ ಏನಂತ ಹೇಳಿತ್ತು? ಪ್ರಾಣಾಯಾಮ ಪರಾಯಣ ಅಂತ ಹೇಳಿದ್ರು. ಅದೇ ಒಂದು ಯಜ್ಞ, ಎಂಥ ಟೆನ್ಷನ್ ಇದ್ರೂ ಕೂಡ ಕಾಮಾಗಿರ್ತಾನೆ, ಅದು ಪ್ರಾಣಾಯಾಮ. ಗೊತ್ತಾಯ್ತಾರೆ? ಉಸಿರು ಜಾಸ್ತಿ ಬಿಡ್ತಾ ಇದ್ರೆ ಪ್ರಾಣಾಯಾಮ ಆಗಿ ಸಿದ್ಧಿ ಬಂದಿಲ್ಲ ಅಂತ ಅರ್ಥ. ದೇಹ ಅದು ಭಾಗ ಇದು ಮಿಥಲ ಪಟ್ಟಲು ಬೆಂಕಿ ಬಿಟ್ಟಿದೆ ಅಂದ್ರೂ ಕೂಡ ಚೇಂಜ್ ಮಾಡಲಿಲ್ಲ ಪೊಸಿಷನ್ ಪುಣ್ಯಾತ್ಮ, ಅಷ್ಟು ಸ್ಟೆಬಿಲಿಟಿ ಬಂದಿತ್ತಂತೆ. ಪ್ರಾಣಾಯಾಮದ ಪರ್ಪಸ್ ಏನು? ಟೋಟಲ್ ಕಂಟ್ರೋಲ್ ಓವರ್ ದಿ ಮೈಂಡ್. ಅದು ಬಂದ ಮೇಲೆ ಪ್ರಾಣಾಯಾಮ ಸಿದ್ಧಿ ಬಂದಿದೆ ಅಂತ ಅರ್ಥ. ಅದೇ ಬಂದಿಲ್ಲ ಅಂತ ಹೇಳಿದ್ರೆ ಬರೀ ಪ್ರಾಣಾಯಾಮ, ಉಸಿರು ಬಿಡೋ ಪ್ರಾಣಾಯಾಮ ಎಷ್ಟು ಮಾಡಿದ್ರೂ ಅಷ್ಟೇ ಅದು. ಅದು ಆರೋಗ್ಯಕ್ಕೂ ಸರಿಯಲ್ಲ, ಮನಸ್ಸಿಗಂತೂ ಉಪಯೋಗ ಬರೋದೇ ಇಲ್ಲ. ಸೊ ಶಾಸ್ತ್ರಾಭ್ಯಾಸ ಇಟ್ ಸೆಲ್ಫ್ ಏನದು? ಮತ್ತೆ ಪ್ರಾಣಾಯಾಮನೇ, ಮತ್ತೆ ವಾಯ್ಸ್ ಜೊತೆ ಹೇಳ್ತಾನೆ ಪ್ರಾಣಾಯಾಮ. ಅದು ಉತ್ಕಂಠ ಕುಂಠ ಕೋಲಾಹಲ ಸುಳ್ಳು ಅಂತ ಹೇಳಿದಾಗ ಎಂಟೈರ್ ಇದು ಕ್ರಿಯೇಟ್ ಆಗುತ್ತೆ. ನಾವು ಎಷ್ಟು ಪ್ರಾಣಾಯಾಮ ಎಫೆಕ್ಟ್, ಅದಕ್ಕಿಂತ ಜಾಸ್ತಿ ಬರುತ್ತೆ. ಪ್ಲಸ್ ಮಂತ್ರ, ಮೆಕ್ಯಾನಿಕ್ ಆದ ಮಂತ್ರ ಆಗಿಬಿಡೋದ್ರಿಂದ ಸಗರ್ಭ ಪ್ರಾಣಾಯಾಮ ಅದಾಗುತ್ತೆ. ಅದಕ್ಕೆ ವಾಯುಸ್ತುತಿ ಪುರಸ್ಥೆಯ ಯಾಕೆ ಸಿದ್ಧಿ ಕೊಡುತ್ತೆ ಅಂದರೆ ಅದೆಲ್ಲ ಕಾರಣ ಬರುತ್ತೆ. ಆ ದೃಷ್ಟಿಯಲ್ಲಿ ಪ್ರತಿಯೊಬ್ಬರು ಕೂಡ ಗಾಯತ್ರಿ ಮಂತ್ರ ಮೊದಲಾದವುಗಳನ್ನು ತಿಳ್ಕೊಂಡಾಗ ಇರೋ ಮಹತ್ವ, ಅದೆಲ್ಲ ಬೇಸಿಸ್ ಯಾವ್ದು ಉಳಿತೀಗ ಅಂತ ಕೇಳಿದ್ರೆ ಸಾಕ್ಷ್ಯಾನುಭವದಿಂದ ಶುರುವಾಗಬೇಕು. ಯಾವುದೇ ಸಾಧನೆಗೆ ಬೇಸಿಕ್ ಎಲ್ಲದಕ್ಕೂ ಕೂಡ ಸಾಕ್ಷಿ ಪ್ರಧಾನ. ಅನೇನ ಅವ್ಯಭಿಚರಿತತ್ವ ನಿಯಮ, ಸಾಕ್ಷ್ಯನುಭವಸ್ಯ ಪ್ರಾಬಲ್ಯ ಹೇತು ಇತ್ಯುಕ್ತಂ ಭವತಿ. ಏವಂ ಉಪಜೀವ್ಯತ್ವ ನಿರ್ವಕಾಶತ್ವ ಲಕ್ಷಣ ಸ್ವಭಾವ ಬಲ ಬಲವತ್ ಪ್ರಮಾಣ ಬಾಧಿತತ್ವ ಐಕ್ಯಾಗಮಸ್ಯ ಅಪ್ರಾಮಾಣ್ಯ ಇತ್ಯುಕ್ತಂ. ಏವಂ ಹೀಗೆ ಉಪಜೀವ್ಯತ್ವ ನಿರವಕಾಶತ್ವ ಎರಡಿದೆ ಸಾಕ್ಷಿಗೆ, ಉಪಜೀವ್ಯತ್ವ ನಿರವಕಾಶತ್ವ ಲಕ್ಷಣ ಸ್ವಭಾವ ಬಲವತ್ವ ಪ್ರಮಾಣ ಬಾಧಿತತ್ವ. ಬೈ ನೇಚರ್ ಸಾಕ್ಷಿ ಎಂಬುದು ಏನು ಮೈಟಿಯೆಸ್ಟ್ ಪ್ರೂಫ್ ಅದು ಬೈ ನೇಚರ್. ಆದ್ರಿಂದ ಅದಕ್ಕೆ ವಿರುದ್ಧವಾದ ಯಾವುದು ಐಕ್ಯಾಗಮ, ಅದಕ್ಕೆ ಐಕ್ಯಾಗಮ ಅಪ್ರಾಮಾಣ್ಯವಿತ್ತು, ಐಕ್ಯಾಗಮಕ್ಕೆಂದು ಪ್ರಾಮಾಣ್ಯ ಬರೋದಿಲ್ಲ. ನ ಕೇವಲ ಮೇತಾವತ್ ಕಿಂತು ಬಹುತ್ವ ಲಕ್ಷಣ ಬಲವದ್ಭಿ ಏತೈರೇವ ಪ್ರಮಾಣೈ ಬಾಧಿತತ್ವಾಚ. ಎಷ್ಟು ಸೋರ್ಜರಿ ಅಂತ ಗೊತ್ತಾಗೋದು ಯಾವಾಗ, ಅಗೇನೆಷ್ಟು ರೂಲ್ಸ್ ಇರುತ್ತದೆ ಅಂಥವನ್ನಾಗಲು ಮಾಡೋಕ್ಕೆ ಸಾಧ್ಯ ಇಲ್ಲ. ಹುಡುಕಿ ನೋಡಿದ್ರೆ ಫ್ರೋಜರಿ, ಆಮೇಲೆ ಅರ್ಥ ಆಯ್ತಾ? ಈಗ ಯಾಕೆಂದ್ರೆ ಎಕ್ಸ್ಪರ್ಟ್ ಇವನು ಆಫೀಸರ್ ಸೈನ್ ಮಾಡೋ ಮಾಡಿಬಿಟ್ಟಿದ್ದಾನೆ, ನೋಡ್ತಾರೆ ಅವನು ಇಂಥವ್ರು ಹ್ಯಾಂಗ್ ಮಾಡಿದ ಅಂದ್ರೆ ಡೌಟ್ ಬಂತು. ನೋಡಿದ್ರೆ ಅವ್ನು ಮಾಡೇ ಇಲ್ಲ, ಸಿಗ್ನೇಚರ್ ಕಾಪಿ ಹೊಡೆದು ಫೋರ್ಜರಿ ಮಾಡಿಬಿಟ್ಟಿದ್ದಾನೆ. ಆ ಥರ ಸಾಕ್ಷಿ ಎಂದು ಕೂಡ ಏನಾಗೋದಿಲ್ಲ ಅಂದರೆ ಅಷ್ಟಂತ ಇರಬೇಕು. ಅಂಥವ್ನು ಯಾಕೆ ಸುಳ್ಳು ಹೇಳ್ತಾನೆ ಅಂತ ಹೇಳ್ತೀವಲ್ಲ, ಅದಕ್ಕೆ ಸಾಕ್ಷಿ ಯಾಕೆ ಸುಳ್ಳು ಹೇಳೋದು ಯೋಚನೆ ಮಾಡಬೇಕು. ಇದು ಸಾಕ್ಷಿಯ ವಿಶಿಷ್ಟವಾದ ಮಹತ್ವ. ನಾನು ಬಹೂನಿ ಪ್ರಮಾಣಾನಿ ಏಕ ವಿಷಯಾಣಿವ ಭಿನ್ನ ವಿಷಯಾಣಿವ ಆದ್ಯೆ ಅಧಿಗತಮೇವ ಅರ್ಥಂ ಅಭಿಗಮಯತಾಂ ದ್ವಿತೀಯಾದೀನಾಂ ವೈಯಕ್ತಲಕ್ಷಣೇನ ಅನುವಾದಕತ್ವೇನ ಅಪ್ರಾಮಾಣ್ಯಂ. ದ್ವಿತೀಯೇ ಸ್ವೇ ಸ್ವೇ ವಿಷಯ ತೇಷಾಂ ಏಕೈಕತ್ವಾನ್ನ ಬಹುತ್ವಂ ತತ್ ಕಥಂ ಬಹು ಪ್ರಮಾಣ ಬಾಧಿತತ್ವಂ ಬಹುತ್ವೇ ಪ್ರಾಮಾಣ್ಯ ಅಭಾವಾತ್ ಪ್ರಾಮಾಣ್ಯೇ ಬಹುತ್ವ ಅಭಾವಾದಿತ್ಯತಃ ಬಹು ಪ್ರಮಾಣೇತಿ. ಬಹು ಪ್ರಮಾಣ ಸಂವಾದಸ್ಯ ದಾರ್ಢ್ಯಹೇತುರೇವಾ. ಒಂದು ನಿಯಮ, ಮತ್ತೊಂದು ನಿಯಮ ಇದೆ. ಏನು ಅಂದರೆ, ಒಂದು ಪ್ರಶ್ನೆ, ನಾನು ಬಹೂನಿ ಪ್ರಮಾಣಾನೆ ಏಕ ವಿಷಯಾಣಿ ವಾ ಭಿನ್ನ ವಿಷಯಾಣಿ ವಾ, ಅನೇಕ ಪ್ರಮಾಣಗಳಿವೆ. ಅನೇಕ ಪ್ರಮಾಣಗಳು ಒಂದು ವಿಷಯಕ್ಕೆ ಸಂಬಂಧಪಟ್ಟಿದ್ದೋ ಅಥವಾ ಬೇರೆ ಬೇರೆ ವಿಷಯಕ್ಕೆ ಸಂಬಂಧಪಟ್ಟಿದ್ದೋ. ಒಂದೇ ವಿಷಯಕ್ಕೆ ಸಂಬಂಧಪಟ್ಟ 10 ಪ್ರಮಾಣ ಇದೆ, ಅಥವಾ 10 ಪ್ರಮಾಣ ಇದೆ 10 ವಿಷಯ ಇದೆ. ನೀವು ಯಾವುದನ್ನು ಹೇಳ್ತಿದ್ದೀರಿ ಅಂತ ಕೇಳ್ತಾನೆ. ಈಗ ಮೊದಲನೇದಲ್ಲಿ ಆದ್ಯ ಅಧಿಗತವೇವ ಅರ್ಥಂ ಅಭಿಗಮತಯ ಅಭಿಗಮಯತಾಂ ದ್ವಿತೀಯಾದೀನ ವೈಯರ್ಥ ಲಕ್ಷಣೇನ ಅನುವಾದಕತ್ವೇನ ಅಪ್ರಾಮಾಣ್ಯಂ. 10 ಪ್ರಮಾಣ ಇದೆ, ವಿಷಯ ಒಂದೇ ಇದೆ. ಆಗ ಒಂದು ದೋಷ ಹೇಳ್ತೇನೆ ಅಂತ. ಏನು ದೋಷ ಅದು? ಒಂದು ಪ್ರಮಾಣಕ್ಕೆ ಗೊತ್ತಾದರೂ ಅದೇ ವಿಷಯ, 2 ಪ್ರಮಾಣಕ್ಕೆ ಗೊತ್ತಾದರೂ ಅದೇ ವಿಷಯ, 10ಕ್ಕೆ ಅದೇ ವಿಷಯ. ಅಂದಮೇಲೆ ವೈಯರ್ಥ, ಒಂದಕ್ಕಾಗೋದಿನ್ನ 10ಕ್ಕೆ 10 ಯಾಕೆ ಹೇಳ್ತೀರಿ ನೀವೀಗ? ದೇರ್ ಫೋರ್ ಏಕ ವಿಷಯಕ್ಕೆ ಬಹು ಪ್ರಮಾಣ ಇದ್ರೆ ಅನುವಾದಕತ್ವ ಅಂತ ದೋಷ ಬರುತ್ತೆ ಅಂತ ಹೇಳಿ. ಅರ್ಥ ಆಯ್ತಾ? ಈಗ ಅವನ ಆರ್ಗ್ಯುಮೆಂಟ್ ಇದು. ಆಮೇಲೆ ಬಹು ಭಿನ್ನ ವಿಷಯ ಆಗಿಬಿಟ್ರೆ ದ್ವಿತೀಯೇ ಸ್ವೇ ಸ್ವೇ ವಿಷಯ ತೇಷಾಂ ಏಕೈಕತ್ವ ಅನ್ನ ಬಹುತ್ವಂ. 10 ಪ್ರಮಾಣದೇ 10 ವಿಷಯ ಇದೆ, 10 ಪ್ರಮಾಣ 10 ವಿಷಯ. ಒಂದು ವಿಷಯ 10 ಪ್ರಮಾಣ, ಒಂದು ವಿಷಯ 10 ಪ್ರಮಾಣ ಅಂದರೆ ಉಳಿದು 9 ಪ್ರಮಾಣ ವೇಸ್ಟ್ ಅವನ ಪ್ರಕಾರ. ಒಂದು 10 ಪ್ರಮಾಣದಲ್ಲಿ ಒಂದು ಸಾಕಾದಾಗ 10 ಕೊಟ್ಟ, ಅದು 10 ಜೆರಾಕ್ಸ್ ಕೊಟ್ಟ ಅಂತ ತಿಳ್ಕೊಬೋಣ. ಒಂದು ಕೇಳಿ 10 ಜೆರಾಕ್ಸ್ ಕಾಪಿ ಕೊಟ್ಟ, ಏನು ಮಾಡ್ತಾರೆ ಅದಕ್ಕೆ? 9 ದಿನ ಇಟ್ಕೊಂಡು ಕೊಡ್ತಾರೆ ಹಾಗೆ, ಹೌದಲ್ಲ? ಆಮೇಲೆ ಇನ್ನು 10 ಪ್ರಮಾಣ 10 ವಿಷಯ ಇದೆ, ಅವಾಗ ಅದು ಬಹುತ್ವ ಪ್ರಶ್ನೆ ಬರಲಿಲ್ಲ. ಯಾಕೆ? ಒಂದೊಂದು ವಿಷಯಕ್ಕೆ ಒಂದೊಂದೇ ಅಂದರೆ ಯಾರು ಹೇಳ್ತೀರಿ ಅಂತ ಕೇಳಿದ್ರೆ ಇದು ಪ್ರಶ್ನೆ, ಅವನು ಹೇಳೋ ಪ್ರಶ್ನೆ ಈಗ. ಸೊ ಬಹುತ್ವ ಅಂದ್ರೆ ಏನರ್ಥ ನಿಮ್ಮದು ಅಂತ ಕೇಳಿದ. ಒಂದೇ ವಿಷಯಕ್ಕೆ ಅನೇಕ ಪ್ರಮಾಣಗಳು ಅಥವಾ ಅನೇಕ ಪ್ರಮಾಣದ ಅನೇಕ ವಿಷಯಗಳಿಗೆ ಅಂತ ಕೇಳಿದ. ಅದಕ್ಕೆ ಉತ್ತರ ಕೊಡ್ತಾರೆ, ದ್ವಿತೀಯ ತತ್ ಕಥಂ ಬಹು ಪ್ರಮಾಣ ಬಾಧಿತತ್ವಂ ಬಹುತ್ವೇ ಪ್ರಾಮಾಣ್ಯಾಭಾವಾತ್ ಪ್ರಾಮಾಣ್ಯ ಬಹುತ್ವಾಭಾವಾತ್. ಬಹುತ್ವ ಇದ್ರೆ ಪ್ರಾಮಾಣ್ಯ ಇಲ್ಲ, ಮತ್ತು ಪ್ರಾಮಾಣ್ಯ ಅಂದರೆ ಬಹುತ್ವ ಬರೋದಿಲ್ಲ. ಎರಡನೇ ಕೇಸು, ಇದು ಮೊದಲನೇ ಕೇಸು. ಅದು ಅತ್ಯ ಉತ್ತರ ಕೊಡ್ತಾರೆ, ದಡ್ಡ ಬಹು ಪ್ರಮಾಣ ಸಂವಾದಸ್ಯ ದಾರ್ಢ್ಯ ಹೇತುರೇವಾ. ಇದು ಇಂಪಾರ್ಟೆಂಟ್. ಬಹು ಪ್ರಮಾಣದ ಸಂವಾದ ಬಂದಾಗ ಅದರಿಂದ ಏನಾಗುತ್ತೆ, ವಿಷಯ ಹೆಚ್ಚೆಚ್ಚು ದೃಢ ಆಗುತ್ತೆ. ಅರ್ಥ ಆಯ್ತಾ? ಹೆಚ್ಚೆಚ್ಚು ದೃಢ ಆಗುತ್ತೆ. ಇದು ಅವರಿಗೆ ಆ ತಿಳುವಳಿಕೆ ಅವರಿಗಿಲ್ಲ. ಒಂದ್ಸರ್ತಿ ಹೇಳಿದ್ ಮತ್ತೆ ಹೇಳ್ಬಿಟ್ರೆ ರಿಪಿಟೇಷನ್ ಅಂತ ಕರೀತಾರೆ. ಮತ್ತೆ ರಿಪಿಟೇಷನ್ ಆಗಿರೋ ಬನ್ನಿ ಬನ್ನಿ ಅಂತ ಕರಿಬಾರ್ದು. ನೀವು ಬರಲೇಬೇಕು ಮದುವೆಗೆ, ಬರಲೇಬೇಕು ಅಂತ ಹೇಳ್ತಾರೆ. ಬನ್ನಿ ಬರಲೇಬೇಕು, ಬಂದ ತಕ್ಷಣ ಬನ್ನಿ ಬನ್ನಿ ಅಂತ ಸಾಮಾನ್ಯ ಕರೆಯೋದು ಬೇರೆ, ಸುಮ್ಮನೆ ನೋಡೋದು ಬೇರೆ. ಬಂದವ್ರನ್ನ ಸುಮ್ಮನೆ ನೋಡ್ತಾ ನಿಂತು ಬಿಡೋದು ಅಂದರೆ ಹೋಗ್ತೀರ ಕಳಿಸ್ಬೇಕು ಅಂತ ಅರ್ಥ. ಆಮೇಲೆ ಬನ್ನಿ ಅಂತ ಕರೆದ, ಏನೋ ಒಂಥರ ಅರ್ಧ ಇದು, ಓ ಬನ್ನಿ ಬನ್ನಿ ಅಂತ ಕರೆದ. ಬಂದು ಕುರಿತು ಅವಾಗ ಏನಾಯ್ತು ಅಲ್ಲಿಗೆ? ಇವ್ರ ಪ್ರಕಾರ ಅಪ್ರಮಾಣ ಅದು, ಇವ್ರ ಪ್ರಕಾರ. ಯಾಕೆ ಹೇಳಿದ್ದರೆ ಹೇಳಿದ್ರೆ ಅಪ್ರಮಾಣ ಆಗುತ್ತೆ. ಹೆಚ್ಚು ಹೇಳಿದ್ರೆ ಏನಾಗುತ್ತೆ ಅಲ್ಲಿಗೆ? ನೀವು ಬರಲೇಬೇಕು, ಭಾರಿ ಸಂತೋಷ, ಆಧಾರ ಎಲ್ಲ ಸೇರ್ಕೊಂಡ್ಬಿಡೋದು. ಈ ಕಾನ್ಸೆಪ್ಟ್ ಅವ್ರಿಗಿಲ್ಲೇ ಇಲ್ಲ. ಅದಕ್ಕೆ ಒಂದು ಪ್ರಮಾಣ ಹೇಳಿದ್ದೀನಿ, ಇನ್ನೊಂದು ಪ್ರಮಾಣ ಹೇಳಿಬಿಟ್ರೆ ಅದು ಅಪ್ರಮಾಣವಾಗುತ್ತೆ ಅನ್ನೋ ತಪ್ಪು. ಬಹು ಪ್ರಮಾಣ ಸಂವಾದಷ್ಟೇ ದಾರ್ಢ್ಯ ಹೇತು ರೇವಾ. ಆಚಾರ್ಯ ಹೇಳಿದ್ದೇನೆ ತಿಕಾರ ಹೇಳಿದರು, ಅವ್ರು ಹೇಳಿದ್ದೇನೆ ವ್ಯಾಸರ ಹೇಳಿದರು, ಅದನ್ನೇ ವಾದರಾಜ್ ಹೇಳಿದರು, ರಾಯರು ಹೇಳಿದರು. ಏನಾಯ್ತು ಅದರಿಂದ ನಮಗೀಗ? ಅದನ್ನು ಹರಿದಾಸ್ ಹೇಳಿದರು ಮತ್ತೆ. ಎಲ್ಲರೂ ಹರಿಸರ್ವೋತ್ತಮ ಎಲ್ಲರೂ ಹೇಳ್ತಾರಲ್ಲ ರಿಪಿಟೇಷನ್ ಅಂತ ಹೇಳ್ತಾರೆ ಯಾರು, ಅದನ್ನು ಕನ್ಫರ್ಮ್ ಆಗುತ್ತೆ. ಅದನ್ನು ಅಷ್ಟು ಜನ ಹೇಳಿದಾಗ ಏನಾಯ್ತು? ಅದು ಇನ್ನೂ ದೃಢವಾಗುತ್ತೆ. ಆದ್ದರಿಂದ ಬಹು ಪ್ರಮಾಣ ಸಂವಾದಸ್ಯ ದಾರ್ಢ್ಯ ಹೇತು ರೇವಾ. ಇದು ನಿಯಮ ತಿಳ್ಕೊಂಡ್ಬಿಡ್ಬೇಕು. ಹೆಚ್ಚು ಪ್ರಮಾಣಗಳು ಕಾರ್ಯಲೇಟ್ ಸಂವಾದ ಆಗೋದು ಅಂದ್ರೇನು? ಕಾರ್ಯಲೇಟ್ ಆದಾಗ ಇನ್ನೂ ದೃಢವಾಗುತ್ತೆ ಸಿದ್ಧಾಂತ, ಬೇರೆ ಚೇಂಜ್ ಆಗೋ ಚಾನ್ಸಸ್ಸೇ ಇಲ್ಲ ಅಂತ ತಿಳ್ಕೊಂಡ್ರೆ ಇವರಿಗೆ ಕಾನ್ಸೆಪ್ಟ್ ಇಲ್ಲದ್ರಿಂದ ಅದು ಅನುವಾದ ಅಂತ ಹೇಳಿ ತೆಗೆದುಬಿಟ್ಟು ಅದನ್ನು ಮೋಸ ಮಾಡಕ್ಕೆ ಕೊಟ್ಟರು. ಹಾಗೆ ಮಾಡಬಾರದು. ಆದರೆ ಕೆಲವು ಸಂಸ್ಥೆ ಬಹು ಪ್ರಮಾಣ ಅಂಬೋದು ಏನಾಯ್ತು ಅಲ್ಲಿಗೆ ವೇಸ್ಟ್ ಆಗ್ಬೋದು ಕೆಲಸ ಅಲ್ಲ, ಅದು ಅಪ್ರಮಾಣ ಆಗೋದಿಲ್ಲ, ಅದು ಪುನರುಕ್ತಿ ಆಗುತ್ತೆ ಅಷ್ಟೇ. ಸುಮ್ಮನೆ ಹೇಳಿದ್ದೆ ಹೇಳ್ತಾರೆ ಹೇಳಿದ್ದೆ ಹೇಳ್ತಾರೆ ಅಂತೇಳಿ ಪಲ್ಲವಿ ಹಾಡ್ತಾರೆ ಮತ್ತೆ ಮತ್ತೆ ಹೇಳ್ತಾರೆ, ಅದು ವೇಸ್ಟ್ ಆಗೋದು. ಪಲ್ಲವಿ ಉದ್ದೇಶ ಏನು? ಸೆಂಟ್ರಲ್ ಐಡಿಯಾ ಆಫ್ ದಿ ಎಂಟೈರ್ ಪೋಯಮ್ ಅದರಲ್ಲಿರುತ್ತೆ, ಅದು ರಿಪೀಟ್ ಮಾಡ್ತಾ ಪಲ್ಲವಿದು ಬಾಳದೋದಕ್ಕೆ ಮುಂದೆ ಸೆಂಟೆನ್ಸ್ ಕಂಪ್ಲೀಟ್ ಆಗೋದಿಲ್ಲ. ಸೋಚಿತ ಕರ್ಮಗಳು ಆಚರಿಸುತ್ತಬಲು ನೀಚರಲ್ಲಿಗೆ ಹೋಗಿ ಯಾಚಿಸದೆ ಖೇಚರ ವಾಹ ಚರಾಚರ ಬಂಧಕ ಮೋಚಕನ ಹೊದೆಯನ್ನು ಯೋಚಿಸುತ್ತಿಪ್ಪುದೇ. ಅಷ್ಟೇ ಬಿಟ್ಬಿಟ್ರೆ ಏನಾಯ್ತದೆ? ಮತ್ತೆ ಫಲವಿದು ಬಾಳದುದಕ್ಕೆ ಅಲ್ಲಿ ಲಿಂಕ್ ಸಿಗುತ್ತೆ, ಅದು ರಿಪ್ರೇಷನ್ ಆಗಲಿಲ್ಲ, ಅದು ವಾಕ್ಯ ಕಂಪ್ಲೀಟ್ ಮಾಡುತ್ತೆ. ಮತ್ತೆ 27 ನುಡಿಗೂ ಫಲವಿದು ಬಾಳದಿಗೆ ಹೇಳಿದಾಗ ಬಾಳಿನ ಫಲ ಇದೆ ಅಂತ ಕನ್ಫರ್ಮ್ ಆಗುತ್ತೆ. ಹೇಳಿದ್ದೆ ಹೇಳಿದಾಗ ಆಗೋದಿಲ್ಲ, ಅರ್ಥ ಆಯ್ತಾ? ಅದು ಯಾವುದೇ ಒಂದು ಪರ್ಪಸ್ ಇಲ್ಲದೆ ಹೇಳಿದಾಗ ಏನಾಗುತ್ತದು? ಆಗಲೇ ಅಪ್ರಮಾಣ ಆಗೋದಿಲ್ಲ. ವ್ಯರ್ಥ ಅಂತ, ವ್ಯರ್ಥ ಬೇರೆ ಅಪ್ರಮಾಣ ಬೇರೆ. ಅಪ್ರಮಾಣ ಅಂದರೆ ಇನ್ವ್ಯಾಲಿಡ್, ಅದು ಇದು ವ್ಯರ್ಥ ಅಷ್ಟೇ, ಹೇಳಬೇಕಾಗಿಲ್ಲ ಹೇಳ್ತಾರೆ ಅಷ್ಟೇ. ಇವ್ರ ಪ್ರಕಾರ ಅಪ್ರಮಾಣ ಬಿಡ್ತಾರೆ, ತಪ್ಪದು. ಅಪ್ರಮಾಣಕ್ಕೂ ಮತ್ತು ರಿಪಿಟೇಷನ್ ತುಂಬ ವ್ಯತ್ಯಾಸ ಇತ್ತು, ಅದೆಲ್ಲ ಯೋಚನೆ ಮಾಡಬೇಕು. 10 ಜಿರಾಸ್ ಕೊಟ್ಟರೆ ಅಪ್ರಮಾಣ ಆಗಲಿಲ್ಲ ಅವ್ನು ಕೊಟ್ಟಿದ್ದು, 9 ಬೇರೆ ಉಪಯೋಗಿಸುತ್ತ ಕೊಡ್ತಾನೆ ಅಷ್ಟೇ ಹೊರತು ಅಪ್ರಮಾಣ. ಓ 10 ಕೊಟ್ಟರೆ ಅಪ್ರಮಾಣ ಇರಬೇಕು ಅಂತಾರೆ ಯಾರು. ಇವ್ರು ಹೆಚ್ಚು ಕೊಟ್ಟರೆ ಅಪ್ರಮಾಣ ಅಂತ ಹೊಸ ಕಾನ್ಸೆಪ್ಟ್ ಮಾಡ್ಕೊಂಡ್ಬಿಟ್ಟಿದೆ, ಅವೆಲ್ಲ ಎಂದು ಶಾಸ್ತ್ರ ಒಪ್ಪಿಲ್ಲ. ಇದೆಲ್ಲ ಜನ ಕೇಳಿಕೆ ಏನು ಮಾಡ್ಕೊಂಡ್ಬಿಟ್ರು? ಹೌದು ಹೌದು, ಹಾಗಿದ್ದಾರೆ, ಗೊತ್ತಿದ್ದು ಹೇಳಲೇಬಾರ್ದು, ಹೊಸ ವಿಷಯ ಹೇಳಬೇಕು ಅಂತೇಳಿ. ಭೇದ ಎಲ್ಲರಿಗೂ ಗೊತ್ತಿರೋದ್ರಿಂದ, ಆ ಭೇದ ಯಾರಿಗೂ ಗೊತ್ತಿಲ್ಲ ಆದ್ದರಿಂದ ಅದನ್ನು ಹೇಳಿಬಿಟ್ರೆ ಭಾರಿ ಪ್ರಮಾಣ, ಈ ಥರ ಭ್ರಮೆ ಹುಟ್ಟಿಸ್ಬಿಟ್ರು. ಇಂದ ಆ ಥರ ಭ್ರಮೆ ಬರಬಾರ್ದು. ಬಹುಪ್ರಮಾಣ ಸಂವಾದಶ್ಚ ದಂಡೆ ಹೇತುರೇವ. ಅತ್ರ ಸಂವಾದ ಗ್ರಹಣೇನ ಏಕ ವಿಷಯತಾ ಪಕ್ಷಭಂಗೀಕರೋತಿ. ಅದೆಲ್ಲ ನಾಳೆ ಕಂಡಿರು. ಓಂ ಜನ್ಮಾದ್ಯಶ್ಚ ಯಥೋನ್ಮಯಾತಿತರತಶ್ಚರ್ಥೇಶ್ವ ವಿಘ್ನಸ್ವರಾಟ್ ತೇನೇ ಬ್ರಹ್ಮ ಹೃದಯ ಆದಿ ಕವಯೇ.